அனிசாதனமலம் பக்திஸ்ருதீர் வெஞ்சயன் ஸ்வாபம் பிராபயதி ஸ்ரமாபஹ்ருதயே கல்பாவசானே ச யஹ தம் தேவம் பிதரம் பதிம் குருதமம் வந்தே ரமாவந்தகம். லசத்து ஸ்ரீமதானந்த தீர்த்தேந்திருநோதம் வரே யத்வஜ்சந்திரிகா ஸ்வாந்த சந்தாபம் வினிகிருந்தம் வாணிதே கரவாண்யம்ப சரணௌ ஹிருதி சர்வதா மத்வாக்ய பதவாக்கிய பிரமாண ஜான் பிரணம்ய சிரசா குருன் வியாகரிஷ்யே யசாபோதம் விஷ்ணு தத்துவ விநிர்ணயம். ஓம் சதாகமைக விக்னேயம் சமதி தக்ஷராட்சரம் நாராயணம் சதா வந்தே நிர்தோஷாசேஷ சத்குணம். யாச்சதோ யுக்திரேவைகா பிரமாண மனுமாத்மகம் யுக்தி பிரதிஜா ரூபாச்சா ஹேது திருஷ்டாந்த ரூபிகா ததோபனய ரூபாச்சா பரா நிகமனாத்மிகா பிருத்தக் பிருத்தக் பிரமாணத்வம் யாதி யுக்தித எய்வ து பிரதிஜா ஹேது கர்ப்பைவ பிருத்தக் பிராமாண்யமேஷ்யதி. சித்தத்வேன பிரதிஜ்ஞாயாக ஹேதுர்மானம் பிருத்தக் பவேத். அதெல்லாம் ஆகப்பட்டீங்க பிரகரண அனுசந்தானாதிசேஷம் பிரகிருத்தனு ஹேது மாத்திரம் கதம் அனுமானஸ்கிருத்தியா ஹேதுர்பவத் பவேத் சாத்திய தர்ம அப்பிரதீத்யா வியாப்தேஹே தர்ம பிரதீத்யா பட்சதர்மதாயாச்ச ஸ்மரணாத் ஸ்மரணாதி அனுதயாதித்யதாஹ சித்தத்வேனேதி. சித்தத்வேன பிரதிஜ்ஞாயாஹ ஹேதுர்மானம் பிருத்தக் பவேத். ಇಲ್ಲಿ ಪ್ರತಿಜ್ಞೆ ಹೇಳೋ ಕಾರಣನೇ ಇಲ್ಲ ಯಾತಕ್ಕೆ ಅಂತ ಕೇಳಿದರೆ ಪರ್ವತ ಧೂಮ ಒನ್ನೇ ಇದೆಯಲ್ಲೋ ಅಂತ ಪ್ರಶ್ನೆ ಶುರುವಾಗಿಬಿಟ್ಟಿದೆ. ಆದ್ದರಿಂದ ಏನು ಹೇಳಿದರೆ ಸಾಕೆ ಹೇತು ಹೇಳಿದರೆ ಸಾಕು. ಅಂದರೆ ಆ ಪ್ರಸಂಗಕ್ಕೆ ಎಷ್ಟು ಅಗತ್ಯವೋ ಒಂದು ಪ್ರಸಂಗ, ಇನ್ನೊಂದು ಕೇಳತಕ್ಕಂಥ ವ್ಯಕ್ತಿ, ಅವರಿಬ್ಬರಿಗೆ ತಕ್ಕಂತೆ ನಾವೇನು ಹೇಳಬೇಕು ಅನುಮಾನ ಹೇಳಬೇಕೆ ಹೊರತು ಐದೇ ಹೇಳಬೇಕು, ಮೂರು ಸಾಕು ಎರಡು ಸಾಕು ಅವೆಲ್ಲ ಇಲ್ಲೇ ಇಲ್ಲ. ಆ ಪ್ರಸಂಗ ಮತ್ತು ವ್ಯಕ್ತಿ ಅದಕ್ಕೆ ಅಲ್ಲಿ ಹೇಳಿದರೆ ಹಿಂದೆ ಪ್ರಕರಣ ಅಂತಲ್ಲಿ ಗೊತ್ತಾಗಿದೆ ಅಂತ ಹೇಳ್ತಾರೆ. ಪ್ರಕರಣ ಜನನುಸಂಧಾನ ಸಮಂ ಪ್ರಕೃತಿ ಪ್ರೀತಿ. ಪ್ರಕರಣ ಅಂತ ಹೇಳಿದ್ರೆ ಸಂದರ್ಭ, ಆ ಸಂದರ್ಭ ಪ್ರಸಂಗ, ಆ ಪ್ರಸಂಗಕ್ಕೆ ತಕ್ಕಂತೆ ಇರ್ತಕ್ಕಂತಹ ವ್ಯಕ್ತಿ. ಅಲ್ಲಿ ಪರ್ವತದಲ್ಲಿ ಧೂಮ ಇದೆಯಲ್ಲೋ ಒಂದೇ ಇದೆಯಲ್ಲೋ ಜಗಳ ಶುರುವಾಗಿದೆ ಈಗಾಗಲೇ. ಮತ್ತೆ ಪ್ರತಿಜ್ಞೆ ಹೇಳೋ ಕಾರಣ ಇಲ್ಲ, ಧೂಮ ಅಂದ್ರೆ ಸಾಕು. ಆಮೇಲೆ ಅವನು ಭಾರಿ ಬುದ್ಧಿವಂತರಿದ್ದಾನೆ, ಅಡಿಗೆ ಮನೆಯಂತೆ ಅಂತ ಹೇಳಿದ್ರೂ ಸಾಕು. ಅದೇ ಅಷ್ಟು ಎಷ್ಟು ಹೇಳಬೇಕು ಅಷ್ಟು ಹೇಳಿದ್ರೆ ಸಾಕು. ಆದ್ದರಿಂದ ನಿಯಮ ಬೇಕಿಲ್ಲ. ಯಾತಿ ಅಥೋ ಯುಕ್ತಿ ಏವ ಏಕ ಪ್ರಮಾಣಂ ಅನುಮಾತ್ಮಕಂ. ಯುಕ್ತಿ ಏವ ಏಕ, ಯುಕ್ತಿ ಒಂದೇ. ಯುಕ್ತಿ ಅಂದ್ರೆ ಏನು? ಅನುಮಾನ, ಹೇತು. ಹೇತು ಒಂದು ಒಟ್ಟು ಹೇತು ಇರಬೇಕು ಅಷ್ಟೇ ಹೊರತು ಅದನ್ನ ಯಾವ ರೀತಿ ಹೇಳ್ತಾನೆ, ಎಷ್ಟಾಗತ್ಯ ಅಂಬೋದು ಆ ಪ್ರಸಂಗಕ್ಕೆ ಬಿಟ್ಟೆದ್ದು. ಯುಕ್ತಿ ಪ್ರತಿಜ್ಞಾ ರೂಪಾಚ ಹೇತು ದೃಷ್ಟಾಂತ ರೂಪಿಕ ತಥೋಪನಯ ರೂಪಾಚ ಪರಾ ನಿಗಮನಾತ್ಮಿಕ. ಯುಕ್ತಿ ಹೇಗಿರಬಹುದು? ಯುಕ್ತಿ ಏವ ಏಕ ವ್ಯಾಪ್ತಿಯಾದಿಮಲ್ ಲಿಂಗಸ್ಮೃತ್ಯಾಧಿಕಂ ಯಾವತಾ ಭವತಿ ತಾವದೇವ ಅನುಮಾತ್ಮಕಂ ಪ್ರಮಾಣಂ ಪರೋಪದೇಶ ರೂಪಂ ವಾಕ್ಯಂ. ಸತ್ಯಮೇವ ಮೇತತ್ ವ್ಯಾಪ್ತಿಯಾದಿಮಲ್ ಲಿಂಗಸ್ಮರಣಾಧಿಕಂ ಏತೈಹಿ ಏವ ಅವಯವೈಹಿ ವಿರಾರ ಭವತಿ ಇತ್ಯತಃ ತದರ್ಥಮೇವ ಅವಯವ ನಿವಹ ಉಪಾಸ್ಯತೆ ಇತಿ ಚೇನ್ನ ಅನ್ಯಥಾಪಿ ಸಂಭವಾದಿತ್ಯತಃ. ಹೌದು, ಅದಕ್ಕೆ ಐದು ಬೇಕು ನಾವು ಹೇಳ್ತೇವೆ ಅಂತ ಕೇಳಿದರೆ ಐದು ಬೇಕಿಲ್ಲ ಅಂತಲೇ ಹೇಳೋದಕ್ಕೆ ನಾವು ಇಷ್ಟೊತ್ತು ಹೊರಟಿರೋ. ಯುಕ್ತಿ ಪ್ರತಿಜ್ಞಾ ರೂಪಾಚ ಹೇತು ದೃಷ್ಟಾಂತ ರೂಪಿಕ ತಥಾ ಉಪನಯ ರೂಪಾಚ ಪರಾ ನಿಗಮನಾತ್ಮಿಕ. ಯುಕ್ತಿ ಎಷ್ಟು ಫಾರ್ಮ್ನಲ್ಲಿರಬಹುದು? ಪ್ರತಿಜ್ಞಾ ರೂಪಾಚ ಧೂಮಮಾನ ಎಂ ಪರ್ವತ ಅಗ್ನಿಮಾನ್ ಆ ರೀತಿ ಬೇಕಾದಿರಬಹುದು. ಹೇತು ದೃಷ್ಟಾಂತ ರೂಪಿಕ ಪರ್ವತೋ ಹನ್ನಿಮಾನ್ ಧೂಮಾತ್ ಇರಬಹುದು, ಅಥವಾ ಪರ್ವತ ವನ್ಯಮಾನ್ ಹೇತು ಹೇಳಲೇ ಇಲ್ಲ, ವಾಹನ ಸವತ್ತು ಅಂತ ಹೇಳ್ಬಿಟ್ಟು ಅಷ್ಟೇ. ಅಡಿಗೆ ಮನೆ ಇದ್ದಂತೆ ಅದಕ್ಕೆ ದೃಷ್ಟಾಂತ ರೂಪಿಕ ತಥಾ ಉಪನಯ ರೂಪಾಚ ಅಡಿಗೆ ಮನೆಯಲ್ಲಿರತಕ್ಕಂಥ ಬೆಂಕಿ ಹೊಗೆ ಅಂತ ಹೊಗೆ ಎಲ್ಲಿದೆ ಅಂತ ಹೇಳಿದರೂ ಕೂಡ ಉಪನಯ ರೂಪಾಚ ಪರಾ ನಿಗಮನಾತ್ಮಿಕ ತಸ್ಮಾದಯ ಪರ್ವತ ವನ್ಯಮಾನ್ ಧೂಮವತ್ವಾತ್ ಅಂತ ಹೇಳಿದರೂ ಸಾಕು. ದೇರ್ಫೋರ್ ಯುಕ್ತಿ ಐದರಲ್ಲೂ ಯುಕ್ತಿ ಕಾಮನ್ ಫ್ಯಾಕ್ಟರ್, ಅದು ಇಂಪಾರ್ಟೆಂಟ್. ಪ್ರತಿಜ್ಞಾ ಹೇತು ದೃಷ್ಟಾಂತ ಉಪನಯ ನಿಗಮನ ಐದರಲ್ಲೂ ಕಾಮನ್ ಫ್ಯಾಕ್ಟರ್ ಯಾವುದೀಗ ಯುಕ್ತಿ. ದೇರ್ಫೋರ್ ನಮಗೇನು ಬೇಕೀಗ? ಯುಕ್ತಿ ಬೇಕು ಅಷ್ಟೇ ಹೊರತು ಯುಕ್ತಿ ಎಷ್ಟು ಬೇಕು ಅವಯವ ಇರಬೇಕು ಅನ್ನೋದನ್ನ ಮುಂದೆ ಸೇರಿದ ವಿಚಾರ. ನಿಗಮನಾತ್ಮಿಕ ವ್ಯಾಪ್ತಿಯಾದಿವಲ್ಲಿಂಗಂ ಪ್ರತಿಜ್ಞಾರೂಪಂ ನಿರೂಪಕಂ ಸ್ಮೃತ್ಯಾದಿ ಜನನೀ ಯಸ್ಯಾಹ ಸಾ ತಥೋಕ್ತ ಏವಂ ಹೇತುರೂಪಿಕ ದೃಷ್ಟಾಂತ ರೂಪಿಕ ಉಪನಯನ ರೂಪ ಇತ್ತೇತ್ ಉಪನಯ ರೂಪ ಇತೇ ಏತತ್ ವ್ಯಾಖ್ಯೇಯಂ. ಸೊ ಹೇತುರೂಪಿಕ ಯುಕ್ತಿ, ದೃಷ್ಟಾಂತ ರೂಪಿಕ ಯುಕ್ತಿ, ಉಪನಯ ರೂಪ ಯುಕ್ತಿ, ನಿಗಮನಾತ್ಮಿಕ ಯುಕ್ತಿ. ಈಗ ಯುಕ್ತಿ ಎಂಬ ಕಾಮನ್ ಫ್ಯಾಕ್ಟರ್ ಆದ್ರಿಂದ ಅದು ಇಂಪಾರ್ಟೆಂಟ್ ಅಂತ ಹೇಳಿ. ದೃಷ್ಟಾಂತ ಶಬ್ದೇನ ತದ್ವಚನ ಉಪಲಕ್ಷ್ಯತೆ. ದೃಷ್ಟಾಂತ ಬೇಕು ಅಂದ್ರೆ ಏನರ್ಥ? ದೃಷ್ಟಾಂತ ಹೇಳೋದು ಅಂತ ಅರ್ಥ. ಉದಾಹರಣೆ ಏಕದೇಶ ಗ್ರಹಣಾರ್ಥಂ ದೃಷ್ಟಾಂತ ಇತ್ಯುಕ್ತಂ. ಉದಾಹರಣೆ ಪೂರ್ತಿ ಹೇಳಬೇಕಾಗಿಲ್ಲ, ಮಹಾರಸವತ್ತಂದ್ರೆ ಸಾಕು. ಆಕ್ಚುಲಿ ಉದಾಹರಣೆ ಪೂರ್ತಿ ಹೇಳ್ಬೇಕಾರೆ ಏನು ಮಾಡಬೇಕು? ಯೋ ಯೋ ಧೂಮವಾನ್ ಸೋ ಸೋ ಅಗ್ನಿಮಾನ್ ಯಥಾ ಮಹಾನಸಃ, ಇದು ಪೂರ್ತಿ ಹೇಳೋ ಕ್ರಮ ಇದು. ಅಟ್ ಹೇಳಬೇಕಾಗಿಲ್ಲ, ಬರೀ ಮಹಾನಸ ತಂದ್ರೂ ಸಾಕು. ಸೊ ಮಹಾನಸಮ ದೃಷ್ಟಾಂತ, ವ್ಯಾಪ್ತಿ ಡೆಮಾನ್ಸ್ಟ್ರೇಟ್ ಮಾಡಿದ್ರೆ ಉದಾಹರಣೆ ಗೊತ್ತಾಯ್ತು. ವಿತ್ ಡೆಮಾನ್ಸ್ಟ್ರೇಷನ್ ವ್ಯಾಪ್ತಿ ಹೇಳೋದು ಉದಾಹರಣೆ, ಬರೀ ಮೆನ್ಷನ್ ಮಾಡೋದೇನದು ದೃಷ್ಟಾಂತ. ಅದಕ್ಕೆ ದೃಷ್ಟಾಂತ ಇದ್ರೂ ಸಾಕು ಅಂತ ಹೇಳಿ. ನಿಗಮನಾತ್ಮಿಕ ಇತ್ಯುಪಚರಿತೋ ಉಪಚರಿತ ಅಭೇದ ವ್ಯಪದೇಶ ಏವಂ ಪರೇತ್ಯಪಿ. ಅದೇ ರೀತಿ ಕದಾಚಿತ್ ನಿಗಮನಮೇವ ಅನುಮಾನ ಸ್ಮೃತ್ಯಾದಿ ಕಾರಣಂ ಭವತಿ ಇತ್ಯರ್ಥ. ಕೆಲವೊಂದು ಬರೀ ನಿಗಮನ ಸಾಕು ನೋಡಯ್ಯ, ಅದಕ್ಕೆ ಇಲ್ಲಿ ಬೆಂಕಿ ಇದೆ ಅಂತ ಹೇಳಿತ್ತು ಅಷ್ಟೇ ಹೇಳಿ, ಅದಕ್ಕೆ ಇಲ್ಲಿ ಬೆಂಕಿ ಇದೆ ಒತ್ತಿ ಹೇಳಿಬಿಟ್ಟು ಅಷ್ಟೇನೆ. ಅಷ್ಟು ಹೇಳಿದ ತಕ್ಷಣ ಅರ್ಥ ಆಯ್ತು ಅವನಿಗೆ. ಕದಾಚಿತ್ ನಿಗಮನಮೇವ ಅನುಮಾನ ಸ್ಮೃತ್ಯಾದಿ ಕಾರಣಂ ಭವತಿ ಇತ್ಯರ್ಥ. ತಥಾ ಶಬ್ದ ಸಮುಚ್ಚಿತ ಚ ತಥಾ ಶಬ್ದಾಹ ಸಮುಚ್ಚಯೇ. ಇಲ್ಲಿ ಚಾಗಳು ತುಂಬ ಇದೆ, ತಥಾ ತುಂಬ ಇದೆ, ಅದಕ್ಕೇನರ್ಥ ಅಂತ ಕೇಳಿದರೆ ಸಮುಚ್ಚಯೇ ಇವೆಲ್ಲ ಸೇರೋದು ಅಂತ ಅರ್ಥ, ಅವೆಲ್ಲ ಕಂಜಂಕ್ಷನ್ಸ್. ಆದ್ದರಿಂದ ಚ ಎಂದು ಪ್ರತಿಜ್ಞಾ ಯುಕ್ತಿ ಪ್ರತಿಜ್ಞಾ ರೂಪ ಚ ಹೇತು ದೃಷ್ಟಾಂತ ರೂಪಿಕ ತಥಾ ಅಂತ ಪದ ಒಂದು ಉಪನಯ ರೂಪ ಚ ಎರಡು ಚಾಗಳು ಒಂದು ತಾಯಿ ಮೂರು ಸೇರಿ ತಥಾ ಬಹುವಚನ ಆಯಿತು. ತಚ್ಚ ತಥಾ ಶಬ್ದಾ ಸಮುಚ್ಚಯೇ ಅಥವಾ ರೂಪಾತ್ಮ ಶಬ್ದವು ಸ್ವರೂಪಶೈವ ವಾಚಕವು ಹೇತು ದೃಷ್ಟಾಂತ ರೂಪಿಕ ಪ್ರತಿಜ್ಞಾರೂಪ ಉಪನಯ ರೂಪ ಅಂತ ಪದ ಇದೆ. ಅಥವಾ ರೂಪ ಆತ್ಮ ಶಬ್ದ ನಿಗಮನಾತ್ಮಿಕ ಅಂತ ಆತ್ಮ ರೂಪ 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 ರೂಪಿಕ ರೂಪ ಆತ್ಮಿಕ ಇಷ್ಟು ಪದ ಇದೆ. ಇವೆಲ್ಲ ಏನು ಹೇಳುತ್ತೆ ಅಂದರೆ ಸ್ವರೂಪಶೈವ ವಾಚಕವು ಯುಕ್ತಿ ಸ್ವರೂಪವನ್ನು ಹೇಳ್ತಾ ಇರೋದ್ರಿಂದ ಯುಕ್ತಿ ಅಷ್ಟೇ ಪ್ರಧಾನ. ಯುಕ್ತಿ ರೀತಿ ತಸ್ಮರಣಾದಿ ಕಾರಣೋಪಲಕ್ಷಣಂ ಉಕ್ತಂ ಪಿಂಡೀಕೃತ್ಯ. ಒಟ್ಟು ದೃಷ್ಟಾಂತದಿಂದ ಬೇಕಾದ್ರೂ ಯುಕ್ತಿ ಗೊತ್ತಾಗಬಹುದು, ಪ್ರತಿಜ್ಞೆಯಿಂದ ಗೊತ್ತಾಗಬಹುದು, ಉಪನಯದಿಂದ ಗೊತ್ತಾಗಬಹುದು, ನಿಗಮನದಿಂದ ಗೊತ್ತಾಗಬಹುದು. ಅಂತೂ ಯುಕ್ತಿಯಲ್ಲೇ ತಾತ್ಪರ್ಯ ಇರೋದ್ರಿಂದ ಅದನ್ನು ಬಿಟ್ಟು ಇನ್ನೇನು ಹೇಳಿದರೂ ಪ್ರಯೋಜನ ಇಲ್ಲ, ಅದೊಂದು ಹೇಳಿದರೆ ಇರಲೇಬೇಕಾದ ಕೆಲಸ. ಅದರಿಂದ ಏನಾಯಿತು ಅಂದರೆ ಪ್ರಮೇಯ ಶಾಸ್ತ್ರದಲ್ಲಿ ಹೇಗೆ ತಪ್ಪಿದ್ರೋ ಪ್ರಮಾಣ ಶಾಸ್ತ್ರದಲ್ಲೂ ಕೂಡ ಸಾಕಷ್ಟು ತಪ್ಪು ಮಾಡಿದ್ರು. ಆ ತಪ್ಪುಗಳನ್ನು ತಿದ್ದೋದಕ್ಕೋಸ್ಕರ ಇದೆಲ್ಲ ಸರಿಯಾಗಿ ಹೇಳಿದ್ರು. ಪ್ರತಿಜ್ಞಾಧಿಕಂ ಪೃಥಕ್ ಪೃಥಗೇವ ಯುಕ್ತಿತ ಪೃಥಕ್ ಪೃಥಕ್ ಪ್ರಮಾಣತ್ವಂ ಯಾತಿ ಯುಕ್ತಿತ ಯೈವತು. ಪ್ರತಿಜ್ಞಾಧಿಕಂ ಪೃಥಕ್ ಪೃಥಗೇವ ಯುಕ್ತಿತಯ ಯುಕ್ತಿಸ್ಮರಣಾದಿ ಹೇತುತಯ ಪ್ರಮಾಣತ್ವಂ ಉಪಯುಕ್ತತ್ವಂ ಯಾತಿ. ಪೃಥಕ್ ಪೃಥಕ್ ಪ್ರಮಾಣತ್ವಂ ಯಾತಿ ಯುಕ್ತಿತಯ ಯುಕ್ತಿತಯ ಏವತ್ತು. ಯುಕ್ತಿರೂಪ ಯುಕ್ತಿತ ಅಂದ್ರೇನು? ಯುಕ್ತಿರೂಪ. ಯುಕ್ತಿರೂಪವಾದಾಗ ಅವು ಪ್ರಮಾಣವಾಗೋದ್ರಿಂದ ಯುಕ್ತಿನೇ ಪ್ರಧಾನವಾದದ್ದು. ಪೃಥಕ್ ಪೃಥಗೇವ ಯುಕ್ತಿತಯ ಯುಕ್ತಿಸ್ಮರಣಾದಿ ಹೇತುತಯ ಪ್ರಮಾಣತ್ವಂ ಉಪಯುಕ್ತತ್ವಂ ಯಾತಿ. ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದ್ರೆ ಏನು ಬೇಕಾಗಿದೆ ಅವರಿಗೀಗ? ಹೆಸರು ಬೇಕು, ಮೈ ನೇಮ್ ಇದೆ ಅಂತ ಶುರು ಮಾಡೋಕ್ಕೆ ಕಾರಣ ಇಲ್ಲ. ಅವೆಲ್ಲ ಅಂಡರ್ಸ್ಟುಡ್ ಅವ್ರು. ಬಟ್ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದಾಗ ಅವೆಷ್ಟು ಅಂಡರ್ಸ್ಟುಡ್, ಏನು ಹೇಳಬೇಕು ಅವನು? ಅದೆಲ್ಲ ನೀಟಾಗಿ ಹೇಳಿದ, ಮೈ ನೇಮ್ ಇದೆ ಡ್ಯಾಶ್ ಬಿಟ್ಬಿಟ್ಟ, ಪ್ರಶ್ನೆ ಉತ್ತರನೇ ಇಲ್ಲ ಅದಕ್ಕೆ. ಅದೊಂದೇ ಹೇಳಿದ ಉಳಿದು ಹೇಳಿ ಉತ್ತರ ಕೊಟ್ಟ ಅಂತ ಹೇಳಿದ. ಅಂದರೆ ಪ್ರಶ್ನೆಗೆ ತಾತ್ಪರ್ಯ ಏನಿದೆ ಈಗ ಹೆಸರು ತಿಳ್ಕೊಳ್ಳೋದ್ರಲ್ಲಿ. ಇವನು ಏನು ಹೇಳಿದ್ರೆ ಸಾಕೀಗ ಹೆಸರು ಹೇಳಬೇಕಷ್ಟೆ. ಅದು ಇದರಿಂದ ಐದು ಹೇಳೋದಕ್ಕೆ ಐದು ಹೇಳಿಯೂ ತಪ್ಪು ಹೇಳಿರ್ಬೋದು, ಐದು ಹೇಳಿಯೂ ಕೂಡ ತಪ್ಪು ತಪ್ಪು ಉತ್ತರ ಕೊಟ್ಟರೆ ಹಂಗೆ ಅದು. ಕರೆಕ್ಟ್ ಯುಕ್ತಿ ಇದ್ರೆ ಎಷ್ಟು ಬೇಕಾದ್ರೂ ಅರ್ಥ ಆಗುತ್ತೆ. ಇಂಥ ಮೆಕ್ಯಾನಿಕಲ್ ನಿಯಮ ಮಾಡಿಕೊಂಡು ಕೆಲವು ನಿಯಮಗಳು ಹೇಳೋದುಂಟು. ಶ್ರಾದ್ದ ನಿಯಮ ಅಂತ ಬೈತಿರ್ತಾರೆ. ಶ್ರಾದ್ದ ನಿಯಮ ಅಂದ್ರೇನೋ ಮೆಕ್ಯಾನಿಕಲ್ ಫಾಲೋ ಮಾಡತಕ್ಕಂಥದ್ದು. ಯಾಕೆ ಶ್ರಾದ್ದ ಹೇಳೋರು ಮೆಕ್ಯಾನಿಕ್ ಇವರು ಪುಸ್ತಕಗಳು ಗೊತ್ತು, ಅವ್ರಿಗೆ ಗೊತ್ತಿರ್ತಾರೆ. ಹೀಗಾಗಿ ಎಲ್ಲಿ ಬಂತು ದೇಡ್ದ ವಟ ವಟ ಅಂತಿರ್ತಾರೆ, ಈ ಕಡೆ ಅಂತ ಇರ್ತಾರೆ. ಅಂದರೆ ಅದರ ಅರ್ಥನೇ ಇರೋದು, ಶ್ರದ್ಧೆನೇ ಇರೋದಿಲ್ಲ. ಅವು ಮೆಕ್ಯಾನಿಕಲ್ ನಿಯಮ ಫಾಲೋ ಮಾಡ್ತಕ್ಕಂಥ ಶ್ರಾದ್ದ ನಿಯಮ ಅಂತ ಕರೀತಾರಲ್ಲ, ಅದಕ್ಕೆ ಆ ನಿಯಮಗಳು ಇಟ್ಕೊಳ್ಳೋದಕ್ಕೆ ಹೋಗಬೇಡ, ಅರ್ಥ ಮಾಡ್ಕೊಂಡು ಮಾಡು ಅಂತ ಅರ್ಥ. ಸ್ಪಿರಿಟ್ ಬೇಕಲ್ಲಿ. ಶ್ರದ್ಧೆ ಒಂದು ಮಿಸ್ ಆಗಿಬಿಟ್ರೆ ಇನ್ನೇನಿದ್ರೂ ಪ್ರಯೋಜನ ಇಲ್ಲ. ಯುಕ್ತಿ ಮಿಸ್ ಆದರೆ ಅನುಮಾನ ಅಲ್ಲ, ಶ್ರದ್ಧೆ ಮಿಸ್ ಆದರೆ ಶ್ರದ್ಧ. ಗೊತ್ತಾಯ್ತಾ? ಮತ್ತೆ ಎಲ್ಲ ಶ್ರದ್ಧೆ ಇದ್ರೂ ಮಾಡೋದೇ ಇಲ್ಲ. ಯಾರೋ ನೋಡ್ತಾರೆ ಅಂತ ಮಾಡಿದ್ರೆ ಅದರಲ್ಲಿ ಲೈಫ್ ಇರೋದಿಲ್ಲ. ಪ್ರತಿಜ್ಞಾಧಿಕಂ ಪೃಥಕ್ ಪೃಥಗೇವ ಯುಕ್ತಿತಯ ಯುಕ್ತಿಸ್ಮರಣಾದಿ ಹೇತುತಯ ಪ್ರಮಾಣತ್ವಂ ಉಪಯುಕ್ತತ್ವಂ ಯಾತಿ. ತುಶಬ್ದೋ ಹೇತು ಗರ್ಭತ್ವಾದಿ ವಕ್ಷಮಾಣ ವಿಶೇಷ ದ್ಯೋತನಾರ್ಥ ಯುಕ್ತಿತಯೈವ ತು ಅಂತ ಹೇಳಿದ್ದ. ತುಶಬ್ದ ಅಂದರೆ ಅಲ್ಲಿ ಆಚಾರ್ಯ ಇರತಕ್ಕಂಥ ತು ಚ ತಥಾ ಎಲ್ಲದಕ್ಕೂ ಒಂದು ಅರ್ಥ ಇರುತ್ತೆ. ತುಶಬ್ದೋ ಹೇತು ಗರ್ಭತ್ವಾದಿ ವಕ್ಷಮಾಣ ವಿಶೇಷ ದ್ಯೋತನಾರ್ಥ ಮುಂದೆ ಹೇಳ್ತಕ್ಕಂಥ ರೀತಿಯಲ್ಲಿ ಹೇತು ಗರ್ಭವಾಗಿ ಹೇಳಿಬಿಟ್ರೆ ಸಾಕು. ಯದಿ ಇದಂ ಆಗಮತಯ ಅನುಮಾನಸ್ಯ ಬೋಧಕಂ ಸ್ಯಾತ್ ಸ್ಯಾತ್ ತದಾ ಅವಯವ ನಿಯಮ ತತ್ತ ಕ್ರಮಶ್ಚ. ಇದೊಂದು ಸ್ಮರಣಾದಿ ಕಾರಣತ್ವೇನ ಉಪಯುಜ್ಯತೆ. ಅನುಮಾನದ ಫಾರಮ್ಮು ಆಗಮ ರೂಪದಲ್ಲಿಲ್ಲ, ಅದು ಯುಕ್ತಿ ರೂಪದಲ್ಲಿದೆ. ಆದ್ದರಿಂದಲೇ ಅದಕ್ಕೆ ಎಷ್ಟಿರಬೇಕು ಆಗಮದಲ್ಲಿ ಏನಾಗಬೇಕಾಗ ವಾಕ್ಯ ಇರಬೇಕು, ವಾಕ್ಯದಲ್ಲಿ ಪದಗಳಿರಬೇಕು, ಪದಗಳಲ್ಲಿ ಅಕ್ಷರಗಳಿರಬೇಕು, ಅವೆಲ್ಲ ಆಕಾಂಕ್ಷ ಸನ್ನಿಧಿ ಯೋಗ್ಯತ. ಆಕಾಂಕ್ಷ ನಮಗೆ ಇಷ್ಟ ಸೆನ್ಸ್ ಕೊಡೋ ರೀತಿಯಲ್ಲಿ ಹೊರಟಿರಬೇಕು. ಸನ್ನಿಧಿ ಗ್ಯಾಪ್ ಸೆಪರೇಟ್ ಇಷ್ಟೇ ಇರಬೇಕು, ಹೆಚ್ಚಲು ಕಡಿಮೆ ಇರಕೂಡುದು. ಯೋಗ್ಯತ ಆ ವಿಷಯ ನಂಬಂಥ ವಿಷಯ ಆಗಬೇಕು, ನಂಬದ ವಿಷಯ ಆಗಬಾರದು. ಇವೆಲ್ಲ ಏನಿವೆಲ್ಲ ಕೂಡ ಆಗಮಕ್ಕೆ ವಿಶೇಷ ಕಂಡೀಷನ್ಸ್ ಇವು. ಇವೆಲ್ಲ ಅನುಮಾನದಿಂದ ಆಗಮ ಮಾಡಲಿಕ್ಕೆ ಕೊಟ್ಬಿಟ್ಟಿದ್ದೀಗ. ಇಷ್ಟೆಲ್ಲ ಹೇಳೋ ಪ್ರತಿಜ್ಞೆ ಅವೆಲ್ಲ ಎಷ್ಟು ಇದು ಹೇಳಿದ್ರೆ ಏನಾಗುತ್ತೆ ಗೊತ್ತಾಗುತ್ತೋ ಆಗಮ ಆಗಿಬಿಡು. ಆಗಮ ಆಗಬಾರ್ದು, ಏನಾಗಬೇಕದು? ಯುಕ್ತಿ ಆಗಬೇಕು. ಆಗಮದಲ್ಲಿ ವಾಕ್ಯಾರ್ಥ ಶಬ್ದಗಳು ಪ್ರಧಾನವಾದರೆ ಅನುಮಾನದಲ್ಲಿ ಏನು ಪ್ರಧಾನ ಆಗತ್ತಾಗ? ಯುಕ್ತಿ ಪ್ರಧಾನ ಆಗುತ್ತೆ. ಸೊ ಯುಕ್ತಿಗೆ ಹೈಲೈಟ್ ಮಾಡದೇ ಬೇರೆ ಮಾಡಿದರೆ ತಪ್ಪಾಗುತ್ತೆ ಅಂತ ತಿಳಿಸಿದರು. ನೋಡಿ, ಯದಿದಂ ಆಗಮತಯ ಅನುಮಾನಸ್ಯ ಬೋಧಕಂ ಸ್ಯಾತ್ ಸ್ಯಾತ್ ತದ ಅವಯವ ನಿಯಮ ತತ್ ತತ್ ಕ್ರಮಸ್ಥ. ಇದಂತೂ ಸ್ಮರಣಾದಿ ಕಾರಣತ್ವೇನ ಉಪಯುಜ್ಯತೆ. ಸ್ಮರಣಂತೂ ಯದಾ ಏಕದೇಶಾದಿನ ಅಪಿ ದೃಷ್ಟಂ ಕಿಮುತ ಪ್ರತಿಜ್ಞಾದಿ. ಸ್ಮರಣಕ್ಕೆ ಎಷ್ಟು ಬೇಕು ಎಂಬುದು ಅವ್ರ ಯೋಗ್ಯತೆ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಮರಣೆಗೆ ಒಂಚೂರು ಏನೋ ನೋಡ್ತಾನೆ ಜ್ಞಾಪಕ ಆಗಿಬಿಡುತ್ತೆ, ಯಾವುದೋ ನೋಡ್ತಿರ್ತಾನೆ ತಕ್ಷಣ ಇನ್ನೊಂದು ಜ್ಞಾಪಕ ಆಗುತ್ತೆ. ಅವ್ರಿಗೆ ಕಿಂಪಶು ಪೂರ್ವದೇಹ ಅಂದ ತಕ್ಷಣ ಹಿಂದಿನವ್ರು ಜ್ಞಾಪಕ ಆಗುತ್ತೆ. ಎಲ್ಲ ಹೇಳಬೇಕಾಗಿ ಬರೀ ಕಿಂಪಶು ಒಂದು ಪದ ಸಾಕಾಯ್ತು ಅವ್ರಿಗೆ, ಗೊತ್ತಾಯ್ತಾ? ಅದೇ ರೀತಿ ಎಷ್ಟೋ ಸರ್ತೆ ಅದಕ್ಕೆ ಕ್ಲೂ ಕೊಡೋದು ಅಂದ್ರೆ ಏನರ್ಥ? ಯೋಚನೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಬಿಟ್ಟ ತಕ್ಷಣ ತಿಳಿಯೋದ್ರಿಂದ ಏನು ಹೇಳೋ ಕಾರಣ ಇಲ್ಲ. ಸ್ಮರಣ ಅಂತೂ ಯದಾ ಏಕದೇಶಾದಿನಾಪಿ ಈ ದುಷ್ಟಂ ಕಿಮುತ ಏನೋ ಕೊಡಕ್ಕೆ ಬರ್ತಾ ಇರಿಡಿ ಅಂದ್ಬಿಡ್ತಾರೆ. ಏನರ್ಥ ಇದಕ್ಕೀಗ? ಇವನು ಮಡಿ ಇದ್ರೆ ಅವನ ಮೇಲಿಗೆ, ಅವನ ಮೇಲೆ ಇದ್ರೆ ಇವನು ಮಡಿ. ಅಲ್ಲಿ ಇಡೀ ಅಂತ ಕೈಲಿ ಇಸ್ಕೋತಾ ಇಲ್ಲ ಅಂದ್ರೆ ಏನರ್ಥ? ಅದೆಲ್ಲ ಹೇಳಬೇಕಾಗಿಲ್ಲ. ಮಡಿ ಗಿಡಿ 108 ಕಾರಣ ಹೇಳಬೇಕಾಗಿಲ್ಲ. ಏನು ಹೇಳಿದ್ರೆ ಸಾಕು? ಇಬ್ಬರು ಯೋಗ್ಯರು ಎಲ್ಲ ರೀತಿ ಓಡಾಡೋರು, ಅವತ್ತು ಮಾತ್ರ ಇಡೀ ಅಂತ ಹೇಳ್ತಾ ಏನೋ ಒಂದು ಕಾರಣ ಇದೆ ಅಂತ ಅರ್ಥ. ಅಥವಾ ಅವನಿಗೆ ಮೈಲಿಗೆ ಇರ್ಬೋದು, ಅಥವಾ ಅವನ ಮಡಿ ಜಾಸ್ತಿ ಇರ್ಬೋದು, ಏನು ಗೊತ್ತಾಗೋದಿಲ್ಲ. ಅಂತೂ ಏನು ಕಾರಣ ಈಗ? ಎರಡರಲ್ಲೊಂದು ಇರಲೇಬೇಕು ಅಂತ ಅರ್ಥ. ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಎಷ್ಟು ಸೂಕ್ಷ್ಮ ಅಂತ ಕರೀತಾರೆ ಅದಕ್ಕೆ. ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಬಿಟ್ರೆ ಮುಗಿದೋಗುತ್ತೆ. ನಾನು ಪ್ರತಿಜ್ಞಾಯಾಮ್ ಲಿಂಗಂ ವಾ ಅಥವಾ ವ್ಯರ್ಥೋಯಂ ನಿಯಮ ಆಯ್ತು ಸಮುದಾಯ ಅರ್ಥ. ಒಟ್ಟಿಷ್ಟು ಮಾತಿನ ಅರ್ಥ ಏನು ಅಂತ ಕೇಳಿದರೆ, ನಿಯಮ ಮಾಡೋದು ವ್ಯರ್ಥ. ನಾನು ಪ್ರತಿಜ್ಞಾಯಾಮ್ ಲಿಂಗಂ ವಾ ತದ್ಧರ್ಮ ತದ್ಧರ್ಮಯೋಹೋ ವ್ಯಾಪ್ತಿ ಪಕ್ಷಧರ್ಮತೆಯ ಅನ್ಯತರದ್ವಾ ನ ಸ್ಫುರತಿ. ನಾನು ಪ್ರತಿಜ್ಞಾಯಾಮ್ ಲಿಂಗಂ ವಾ ತದ್ಧರ್ಮಯೋಹೋ ವ್ಯಾಪ್ತಿ ಪಕ್ಷಧರ್ಮತೆಯೋ ಅನ್ಯತರದ್ವಾ ನ ಸ್ಫುರತಿ. ನೀವು ಪ್ರತಿಜ್ಞೆ ಸಾಕು ಅಂತಿರಲ್ಲ, ಪ್ರತಿಜ್ಞೆಯಲ್ಲಿ ಹೇಗೆ ಬರುತ್ತದು? ಏನು ಪ್ರತಿಜ್ಞೆಯಲ್ಲಿ ಏನು ಬರಬೇಕೀಗ? ಯುಕ್ತಿ ಬರುತ್ತೆ ಅಂತ. ಯುಕ್ತಿ ಹೇಗೆ ಬರುತ್ತೆ ಪ್ರತಿಜ್ಞೆಯಲ್ಲಿ? ಮತ್ತು ವ್ಯಾಪ್ತಿಯೆಲ್ಲ ಹೇಗೆ ತಿಳಿಯುತ್ತೆ ಅಂತ ಪ್ರಶ್ನೆ ಮಾಡ್ತಾನೆ. ತತ್ ಕಥಂ ಅನುಮಾನ ಸ್ಮೃತ್ಯಾದಿ ಹೇತುತ್ವ ತಸ್ಯಾಹ ಇತ್ಯಾದ ಆಹ. ಅನುಮಾನ ಸ್ಮೃತಿ ಬರಲಿಕ್ಕೆ ಸ್ಮೃತಿ ಬಂದರೆ ಸಾಕು ಅಂತೀರಿ, ಪ್ರತಿಜ್ಞೆ ಇದ್ದರೆ ಸಾಕು ಅಂತೀರಿ, ಪ್ರತಿಜ್ಞೆಯಲ್ಲಿ ಹೇತು ಇರೋದೇ ಇಲ್ಲ, ಅದು ಹೇಗಿರುತ್ತೆ? ಹಾಗಿದ್ರೆ ಹೇಗೆ ಬರುತ್ತೆ ಅಂತ ಕೇಳಿದ. ಅದಕ್ಕೆ ಹೇಳ್ತಾರೆ, ಪ್ರತಿಜ್ಞೆ ಹೇಗೆ ಹೇಳೋದು ಗೊತ್ತಾ? ಪ್ರತಿಜ್ಞಾ ಹೇತು ಗರ್ಭೈವ ಪೃಥಕ್ ಪ್ರಾಮಾಣ್ಯ ಮೇಷ್ಯತಿ. ಪ್ರತಿಜ್ಞೆ ಹೇಳೋ ರೀತಿ ಹೇಗಿದೆ ಅಂದರೆ, ಹೇತು ಗರ್ಭವಾದ ಪ್ರತಿಜ್ಞೆ. ಬರೀ ಪರ್ವತ ಅಂದ್ರೆ ಬರೋದಿಲ್ಲ. ಏನಂತ ಹೇಳ್ತಾನಲ್ಲಿ, ಧೂಮವತ್ ಪರ್ವತ ಅಂದ್ಬಿಡ್ತಾನೆ. ಧೂಮದಿಂದ ಕೂಡಿರುವ ಪರ್ವತ ಅಂದ ತಕ್ಷಣ ಹೇತು ಗರ್ಭ ಅದು. ಬರೀ ಅವನು ದುಡ್ಡು ಕೊಡ್ತಾನೆ, ಶ್ರೀಮಂತ ದುಡ್ಡು ಕೊಡ್ತಾನೆ, ಬರೀ ಅವನು ದುಡ್ಡು ಕೊಡ್ತಾನೆ ಅಂದರೆ ಅವನದ್ದು ಇದೆಯೋ ಇಲ್ಲ ಪಾಪ ಸಂಶಯ ಬರೋದು. ಶ್ರೀಮಂತ ದುಡ್ಡು ಕೊಡ್ತಾನೆ ಅಂತ ಏನಾಯ್ತು? ಈಗ ಶ್ರೀಮಂತಿಕೆ ಅನ್ನೋದು ಅವನಿಗೆ ದುಡ್ಡು ಕೊಡೋ ಅರ್ಹತೆ ಕೊಡುತ್ತೆ ಅಂತ ಅರ್ಥ. ಅದಕ್ಕೂ ಹೇತು ಗರ್ಭವಾದ ಪದ ಅದು. ರೋಗ ಬಂದವರಿಗೆ ಇದು ಕೊಡಬೇಡಿ, ಸ್ವೀಟ್ ಹಾಕಬೇಡಿ ಅಂದ್ಬಿಟ್ಟ. ಯಾಕೆ ಹಾಕಬಾರಂತ ಕೇಳಿದರೆ, ರೋಗ ಇರೋದೇ ಕಾರಣ. ಹೇತು ಗರ್ಭವಾದ ಪದ, ಬರೀ ಅವನಿಗೆ ಹಾಕಬೇಡಿ, ಸಿಟ್ಟು ಬಂತು. ಅವ್ರಿಗೆ ಹೇತು ಗರ್ಭ, ರೋಗಿ ಅದಕ್ಕೆ ಹಾಕಬೇಡಿ ಅಂತ. ಸರಿ ಹೋಯ್ತಾಗ ನಾವು ಶುದ್ಧ ಪ್ರತಿಜ್ಞಾ ಇತ್ತೇವ ಅರ್ಥ. ಹೇತು ಗರ್ಭ ಹೇತ್ವ ಗರ್ಭ ಹೇತ್ವರ್ಥ ವಿಶೇಷಣ ಧರ್ಮಿಕಾ ಇತ್ಯರ್ಥ. ನಾವು ಶುದ್ಧ ಪ್ರತಿಜ್ಞಾ ಇತ್ತೇವ ಅರ್ಥ ಇತ್ಯತಃ ಹೇತು ಗರ್ಭ. ಹೇತುವಿನಿಂದ ಹೇತುವನ್ನು ಒಳಗೊಂಡಿರತಕ್ಕಂತಹ ರೀತಿಯಲ್ಲಿ ಪ್ರತಿಜ್ಞೆಯನ್ನು ಹೇಳಿದರೆ ಅದು ಪೂರ್ತಿ ಯುಕ್ತಿಯನ್ನು ತಂದು ಕೊಟ್ಟೇ ಕೊಡುತ್ತೆ, ಅನುಮಿತಿ ಹುಟ್ಟಿಸೇ ಹುಟ್ಟಿಸುತ್ತೆ. ಮತ್ತು ಶುದ್ಧ ಪ್ರತಿಜ್ಞಾ ಇತ್ತೇವ ಅರ್ಥ. ಶುದ್ಧ ಪ್ರತಿಜ್ಞೆ ಅಂದ್ರೇನು? ಬರೀ ಪರ್ವತೋ ವನ್ಹಿಮಾನ್, ಇದು ಶುದ್ಧ ಪ್ರತಿಜ್ಞಾ. ಧೂಮವಾನ್ ಪರ್ವತೋ ವನ್ಹಿಮಾನ್, ಇದೇನಿದು? ಹೇತು ಗರ್ಭವಾದ ಪ್ರತಿಜ್ಞೆ. ಇಷ್ಟು ಅವನು ಕೊಡ್ತಾನೆ, ಶ್ರೀಮಂತನಾದ ಅವನು ಕೊಡ್ತಾನೆ, ಇದು ಹೇತು ಗರ್ಭವಾದ ಪದ. ಆದ್ದರಿಂದ ಹೇತು ಗರ್ಭ ಅರ್ಥ ಮಾಡ್ಕೋಬೇಕು. ಮಯ ಪ್ರಮಾಣೆ ಪೃಷ್ಠೆ ಅದು ದುಷ್ಟ ಧೂಮವಾನ್ ಪರ್ವತೋ ಅಗ್ನಿಮಾನ್ ಇತ್ಯುಕ್ತೆ ಶ್ರೋತು ವಿಮರ್ಶೋ ಜಾಯತೆ. ಇದು ಎಕ್ಸ್ಪ್ಲೇನ್ ಮಾಡ್ತಾರೆ. ಪೃಥಕ್ ಅವಯವಾಂತರ ಅನಪೇಕ್ಷೆಯ ಪ್ರಾಮಾಣ್ಯಂ ಅನುಮಾನ ಸ್ಮೃತ್ಯಾದಿ ಹೇತುತ್ವ ಧೂಮವಾನ್ ಪರ್ವತೋ ಅಗ್ನಿಮಾನ್ ಇತ್ಯುಕ್ತೆ ಶ್ರೋತು ವಿಮರ್ಶೋ ಜಾಯತೆ. ಧೂಮವನ್ನು ಹೊಂದಿರತಕ್ಕಂಥ ಪರ್ವತ ಅಗ್ನಿಯನ್ನು ಹೊಂದಿದೆ ಅಂತ ಹೇಳಿದಾಗ ಕೇಳಿದವನೇನ್ ಮಾಡ್ತಾನೆ? ವಿಮರ್ಶೋ ಜಾಯತೆ. ಶ್ರೋತು ವಿಮರ್ಶೋ ಜಾಯತೆ. ಕಿವಿ ಯಾರು ಕಿವಿಗೆ ವಾಕ್ಯ ಬಿತ್ತಲ್ಲ ವಿಮರ್ಶೆ ಮಾಡ್ತಾ ಕೊಡ್ತಾನೆ. ಮಯಾ ಪ್ರಮಾಣಿ ಪೃಷ್ಠೆ ಅನೇನ ಇದ ಉದಿತಂ ತತ್ರ ಪರ್ವತೋ ಅಗ್ನಿಮಾನಿತ್ತೆ ತಾವತ್ ವಿಷಯಮವಚನಂ. ಮಯಾ ಪ್ರಮಾಣೆ ಪೃಷ್ಠೆ ಅನೇನ ಇದ ಮುದಿತಂ ತತ್ರ ಪರ್ವತೋ ಅಗ್ನಿಮಾನಿತ್ತೆ ತಾವದ್ ವಿಷಯ ವಚನಂ. ನಾವು ಪ್ರಮಾಣ ಕೇಳಿದ್ರೆ ಏನು ಹೇಳಿದೆ ಇವನು? ಪರ್ವತೋ ಧೂಮವಾನ್ ಪರ್ವತ ಅಂತ ಹೇಳಿದ. ಅಂದರೆ ನಾವು ಮನಸ್ಸಲ್ಲಿ ಏನಿದೆ ಈಗ? ಹೇತು ಕೊಡೋ ಉದ್ದೇಶ ಇದೆ ಅಂತ ಅರ್ಥ ಮಾಡಿಕೊಂಡ. ತತ್ರ ಪರ್ವತೋ ಅಗ್ನಿಮಾನಿತ್ತೆ ತಾವದ್ ವಿಷಯ ವಚನಂ ತತ್ವ ನೂನಂ ಧೂಮವಾನಿತಿ ಪ್ರಮಾಣೋಕ್ತಿ ಭವಿತುಮರ್ಹತಿ. ದೇರ್ಫೋರ್ ಧೂಮವಾನ ಅನ್ನೋ ಪದ ಏನಾಗಿದೆ? ಪ್ರಮಾಣವಾಗಿದೆ. ಪ್ರಮಾಣವಾಗಿದೆ ಅಂದ್ರೆ ಏನು? ಯುಕ್ತಿಯನ್ನು ಒಳಗೊಂಡಿದೆ ಅಂತ ಅರ್ಥ. ನಚ ಇದಂ ಪ್ರತ್ಯಕ್ಷಂ ಆಗಮೋವ. ಇದು ಪ್ರತ್ಯಕ್ಷ ಅಲ್ಲ, ಪ್ರತ್ಯಕ್ಷ ಆಗಿದೆ ಕೇಳ್ತಾನೆ ಇರಲಿಲ್ಲ. ಆಗಮ ಅಲ್ಲ, ವಾಕ್ಯಾರ್ಥದ ಪ್ರಶ್ನೆ ಇಲ್ಲಿಲ್ಲ. ಅಲ್ಲಿ ಅಪ್ಲಿಕೇಶನ್ ಆಫ್ ಇದೇನಿದೆ, ಯುಕ್ತಿ ಇದೆ. ಅದಕ್ಕೆ ಅಥೋ ಲಿಂಗಮೇವ ಇದಮಿತಿ ನಿಶ್ಚಿತ್ಯ ತದೀಯೇ ವ್ಯಾಪ್ತಿಪಕ್ಷ ಧರ್ಮತೆ ಸುಸ್ಮೂರ್ಷತೆ. ಇದು ಲಿಂಗ ಅಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ಅದು ಸಂಬಂಧಪಟ್ಟಂತಹ ವ್ಯಾಪ್ತಿ ಮತ್ತು ಪಕ್ಷಧರ್ಮತ್ವಗಳನ್ನ ಸುಸ್ಮೂರ್ಷತೆ ಅಂದರೆ ಸ್ಮರಿಸಲು ಬಯಸುತ್ತಾನೆ, ಸ್ಮರಿಸಲು ಬಯಸುವನು, ಅನುಸಂಧತ್ತೆ ಅನುಸಂಧಾನ ಮಾಡಿಕೊಳ್ಳುವನು, ಜಿಜ್ಞಾಸತೆಯವ ಅದು ವಿಚಾರ ಮಾಡುವನು. ಇತಿ ಕಿಮ ಅನುಪನ್ನಂ, ಅನುಪತಿ ಏನು ಇಲ್ವೇ ಇಲ್ಲ, ಕಿಂ ಅನುಪನ್ನಂ ಅಧಿಕಂ ನ್ಯೂನಂ ವಾ ಏತದಿತಿ ಕಿಮಿತಿ ನಾಶಂಕತೆ. ಅಧಿಕ ಅಂತನೂ ಅನ್ಸ್ಕೊಳ್ಳೋದಿಲ್ಲ, ನ್ಯೂನ ಅಂತನೂ ಅನ್ಕೊಳ್ಳೋದಿಲ್ಲ. ಯಾತಕ್ಕೆ ಅಂದರೆ ಯುಕ್ತಮೇವ ಎಂ ಪ್ರವೀತಿ ಇತಿ ವಾದಿನಿ ಪ್ರತಿವಾದಿನಃ. ಅದು ಯುಕ್ತಿಯನ್ನೇ, ಯುಕ್ತವಾದ ಮಾತನ್ನೇ ಆಡ್ತಾನೆ ಅಂತ ಗೊತ್ತಾದ ಮೇಲೆ ಯುಕ್ತಿ ಹುಡುಕ್ತಾನಲ್ಲಿ. ಪ್ರತ್ಯಯಾಭಾವಾದಿತಿ ಚೇನ್ನ ಏವಂ ವಿಧಾನಾಂ ವಾಚೋ ಯುಕ್ತೀನಾಂ ಲೋಕೆ ಶಾಸ್ತ್ರೇ ಚ ಸಾಮ್ಯವಹಾರಿಕತ್ವೇನ ತದತಿಕ್ರಮಣೇನ ಶಂಕಾ ಅನುದಯ. ಇವೆಲ್ಲ ಸುಮ್ಮನೆ ಹೇಳ್ತಾ ಇಲ್ಲ, ಲೋಕದಲ್ಲಿ ಎಲ್ಲ ಕಂಡಿರೋ ಮಾತುಗಳು ಇವೆಲ್ಲ. ಮಾತಾಡಬೇಕು ಎಲ್ಲ ಯುಕ್ತಿ ಕೊಟ್ಟು ಯಾರು ಮಾತಾಡೋದಿದ್ದಾರ? ಲೋಕದಲ್ಲಿ ಕಂಡಿದ್ದೇವೆ ನಾವೀಗ. ಹಿಂಟ್ ಮಾಡ್ತಾ ಹೋಗ್ತಾರಷ್ಟೇ, ನೋಡಲ್ಲಿ ಅಂತ ಹೇಳ್ತಾರೆ. ಏ ಬಸ್ ಬಂತು ಅಂತಾರಷ್ಟೇ, ಬಸ್ ಬಂತು ಬಸ್ ಬಂದ್ರೆ ಏನಾಗುತ್ತೆ ಅಂತ ಯಾರು ಕೇಳ್ತಾರ? ದಾರಿ ಎಳ್ಕೊಂಡ್ಬಿಡ್ತಾರೆ ಬಸ್ ಬಂತು ಅಂತೇಳಿ. ನೋಡು ಪೂರ್ತಿ ಹೇಳಬೇಕು ನನ್ನ ಅಂತ ಕೇಳಿದ್ರೆ ಅದು ಹೋಗ್ಬಿಟ್ಟಿರ್ತಾರ, ಪೂರ್ತಿ ಹೇಳೋದಿಲ್ಲ. ಏ ಬಸ್ ಬಸ್ ಕೆಲಸದ ಬಸ್ ಬಸ್ ಅಂದ್ಬಿಡ್ತಾರೆ ಅಷ್ಟೇ. ಯಾಕೆ ಒಬ್ಬ ಫಾಸ್ಟಾಗಿ ಹೇಳಬೇಕೀಗ, ಕೆಲಸ ನಿಲ್ಲಿಸೋ ಅಂದ್ಬಿಡ್ತಾನೆ ಅಷ್ಟೇ, ಅಷ್ಟೇ ನಿಲ್ಲಿಸ್ಬಿಡ್ತಾನೆ. ನಿಲ್ಲಿಸೋ ಅಂತ ಅವ್ನು ಹೇಳ್ಬೇಕಾದ್ರೆ ಏನಿರಬೇಕು? ಒಂದು ಕಾರಣ ಇರಬೇಕು. ಇಲ್ಲಿ ಏನೋ ಒಂದು ಅರ್ಜೆಂಟ್ ಕೇಳ್ತಾ ಕೂತ್ಕೊಂಡ್ರೆ ಮೇಲೆ ಹೋಗಿಬಿಡುತ್ತೆ, ಸ್ಟಾಪ್ ಅಂತಷ್ಟು ಸ್ಟಾಪ್ ಮಾಡಿಬಿಡ್ತಾನೆ. ಇಲ್ಲ ಸ್ಟಾಪ್ ಅನ್ನೋ ಪದಕ್ಕೆ ಎಷ್ಟು ಅರ್ಥ ಇದೆ ಈಗ? ಬರೀ ಕ್ರಿಯಾಪದ ಅಷ್ಟೇ, ನಿಲ್ಲಿಸು ಕ್ರಿಯಾಪದ. ಅದು ಹೇಳೋ ರೀತಿ, ಹೇಳೋ ಸಂದರ್ಭ ಏನು ಕೊಡುತ್ತದ? ಕಷ್ಟ ನಿಲ್ಲಿಸಲೇಬೇಕು ಅಂತ ಅಡ್ಡಿ ಇದೆ ಅಂತ ಅರ್ಥ ಕೊಟ್ಬಿಡು. ತಿಳಿತಾ? ಅಲ್ಲಿ ಹೋಗ್ಬೇಡ, ಅದು ಮುಟ್ಬೇಡ, ಈ ಪದದಲ್ಲಿ ಅರ್ಥ ಇದೆ, ಯಾವುದೋ ಪಡೆ ಅಲ್ಲಿ ಮುಟ್ಬೇಡ. ಕಷ್ಟ ಅನೇಕ ರೀತಿ ಅರ್ಥ ಮಾಡ್ಕೊತಾನು, ಅದು ಹೆಚ್ಚು ಕಾರಣ ಬೇಕಿಲ್ಲ, ಆಗ ಪರ್ಪಸ್ ಸರ್ವ್ ಆಯ್ತು ಅದರಿಂದ. ಮುಟ್ಬೇಡ ಅಂದ್ರೆ ಮುಟ್ಬೇಡ ಅಷ್ಟೇ. ಇದೆಲ್ಲ ಯೋಚನೆ ಮಾಡಿದರೆ ಒಂದು ವೈರ್ ತೋರಿಸಿ ಮುಟ್ಬೇಡ ಅಂದ್ರೆ ಅರ್ಥ ಕರೆಂಟ್ ಇದೆ ಅಂತ ಅರ್ಥ. ಅದು ಕರೆಂಟ್ ಇದೆ ಮುಟ್ಬೇಡ ಅಂತ ಹೇಳಬೇಕಾಗಿಲ್ಲ, ಆ ತೋರಿಸೋ ರೀತಿಯಲ್ಲಿ ಏನು ತೋರಿಸ್ಬಿಡುತ್ತೋ ಅದು ಎತ್ತುಕೊಡೋದು. ಇದನ್ನ ಯಾವುದೇ ಟೀಕಾರ ಹೇಳ್ತಾರೆ ಅಂದರೆ ಲೋಕದೊಳಗೆ ಶಾಸ್ತ್ರದೊಳಗೆ ಈ ರೀತಿಯೇ ಬಂದಿರೋದು. ಲೋಕೆ ಶಾಸ್ತ್ರೇಚ ಸಾಮ್ಯವಹಾರಿಕ, ಅವನೇನಪ್ಪ ಕುಬೇರ ಅಂದ್ಬಿಡ್ತಾರೆ ಅಷ್ಟೇ, ಅನ್ನೋದೇ ಇಲ್ಲ. ಅವನೇನಪ್ಪ ಕುಬೇರ ಅಂತಾರೆ, ಕುಬೇರ ಅಂತ ಗೊತ್ತಿದ್ರೆ ಅರ್ಥ ಆಗೋದಿಲ್ಲ. ಅದು ಕುಬೇರ ಶ್ರೀ ಯಾರು ಧನಾಧಿಪ ಅಂತ ಅರ್ಥ ಆದವನೇ ಕುಬೇರ ಅಂತ ಅರ್ಥ ಆಗಿಬಿಡುತ್ತೆ, ಉಳಿದವ್ರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಅದು ಬರೀ ಆಗಮ ಆದರೆ ಏನು ಹೇಳಬೇಕು? ಅವನು ಕುಬೇರನು ಅಷ್ಟ ದಿಕ್ಪಾಲಕರಲ್ಲಿ ಒಬ್ಬ, ಅವನು ಶ್ರೀಮಂತರಾದವನು, ಧನಾಧಿಪ ಅಂತ ಅವೆಲ್ಲ ಹೇಳಬೇಕಾಗುತ್ತೆ. ಕುಬೇರ ಶಬ್ದ ಅರ್ಥ ಗೊತ್ತಿದ್ದವನಿಗೆ ಧೂಮ ಅಂತಷ್ಟು ಒಂದೇ ಗೊತ್ತಾಗುತ್ತೋ, ಕುಬೇರ ಅಂತ ಶ್ರೀಮಂತ ಅಂತ ಅರ್ಥ ಆಗಿಬಿಡುತ್ತೆ. ಅದು ಹೇತು ಗರ್ಭವಾದ ಪದ, ಅದು ಹೆಚ್ಚೇನು ಹೇಳಬೇಕಾಗಿಲ್ಲ, ಒಂದು ಮಾತಲ್ಲಿ ಅರ್ಥ ಆಗಿಬಿಡುತ್ತೆ. ಯುಕ್ತವೇವಾಯಂ ಪ್ರವೀತೀತಿ ವಾದಿನಿ ಪ್ರತಿವಾದಿನಃ ಪ್ರತ್ಯಯಾಭಾವಾದಿತಿ ಚೇನ್ನ ಏವ. ಅವನ ಪ್ರತಿವಾದಿಗೆ ಪೂರ್ತಿ ನಂಬಿಕೆನೂ ಇಲ್ಲ ಅವನ ಮೇಲೆ, ಪೂರ್ತಿ ನಂಬಿಕೆ ಅಂದರೆ ಆಗಮಾಗಿಬಿಡೋದು, ಗೊತ್ತಾಯ್ತಾ? ಪೂರ್ತಿ ಅಪನಂಬಿಕೆ ಇಲ್ಲ, ಅದಕ್ಕೆ ಯುಕ್ತಿ ಬಯಸ್ತಾ ಇದ್ದಾರೆ, ಹೇಳಿದ್ದಾರೆ ಅಷ್ಟೇ. ಅನ್ಯಥಾ ಅಗ್ನಿಶಬ್ದಸ್ಯ ಉಪ ಔಷಧ ವಿಶೇಷಾರ್ಥತ್ವ ಗೃಹೀತ್ವ ಅಸಂಗತಿಮಪಿ ಆಶಂಕೇತ. ಅಗ್ನಿಶಬ್ದಕ್ಕೆ ಔಷಧಿ ಅಂತ ಒಂದು ಅರ್ಥ ಇದೆ, ಅರ್ಥ ಇಟ್ಕೊಳ್ಳೋಕೆ ಹೋಗೋದಿಲ್ಲ ಅವನು. ಯಾತಕ್ಕೆಂದ್ರೆ ಅವನು ವಿಷಯ ಬೇಕಾಗಿದೆ, ಆದರೆ ಪೂರ್ತಿ ನಂಬಿಕೆ ಇಲ್ಲ, ಯುಕ್ತಿ ಕೇಳ್ತಾನೆ ಅಷ್ಟೇ. ತಥಾತ್ವೇ ಛಲೇರಿ ನಿಗೃಹ್ಯತೆ ಇತಿ ಚೇತ್ ತದೇವ ಕುತಃ. ಛಲದಿಂದ ಅವನೇನ ಬೇರೆ ಅರ್ಥ ಇಟ್ಬಿಟ್ಟು ಛಲ ಅಂತ ಆಗುತ್ತೆ. ಛಲ ಅಂದ್ರೆ ಏನದು? ಮನಸ್ಸಲ್ಲಿ ಒಂದು ಇಟ್ಕೊಂಡು ಅರ್ಥ ಹೇಳಿದಾಗ ಇನ್ನೊಂದು ಅರ್ಥ ಇಟ್ಕೊಂಡ್ಬಿಟ್ಟು ಅಂದ ಬೇರೆ ಆಪಾದನೆ ಮಾಡಿದೆ ಅಂತ ಕರೀತಾರೆ ಅದನ್ನ ಛಲ. ಛಲೋತ್ತರ ಹಿಂದೆ ದೃಷ್ಟಾಂತ ಕೊಟ್ಟಿದ್ದಾರೆ, ಗಾಮಾನಯ ಅಂತ ಹೇಳಿದ. ಗಾಮಾನಯ ಏನರ್ಥ ಅದಕ್ಕೆ? ಹಸುನ್ ತೋಣ್ವ ಅಂತ ಅರ್ಥ ಇರ್ತ. ಆದ್ರೆ ಗೋ ಶಬ್ದಕ್ಕೆ ತುಂಬಾ ಅರ್ಥಗಳಿದೆ. ಭೂಮಿ ಅಂತ ಒಂದು ಅರ್ಥ ಇದೆ. ಇವನೇನ್ ಮಾಡ್ದ? ಇವ್ರು ಭೂಮಿ ತಗೊಂಡ್ವ ಅಂತ ಹೇಳ್ತಿರೇನ್ರಿ? ನನ್ನ ಯೋಗ್ಯತೆ ನೋಡಿ ಭೂಮಿ ಯೋಗ್ಯ, ಭೂಮಿ ಎಲ್ಲಿರ್ತೀವಿ ಯೋಚನೆ ಮಾಡಿದರೆ ಏನರ್ಥ ಇದಕ್ಕೆ? ಛಲ ಅಂತ ಹೇಳ್ತಾರೆ. ಅಂದ್ರೆ ಮನಸ್ಸಲ್ಲಿ ಒಂದು ಅರ್ಥ ಇದೆ ಹೇಳಿದಾಗ ಅವ್ರಿಗೆ ಗೊತ್ತು ಅರ್ಥ ಇದೆ ಅಂತ ಹೇಳಿ ಅವ್ನು ಫೂಲ್ ಮಾಡೋಕ್ಕೆ ಏನು ಮಾಡ್ತಾನೆ ಇವನು? ಓ ಭೂಮಿ ತರೋರು ಹೇಳ್ತಾರೆ, ವರಹದೇವರ ತರಲಕ್ಕ ನಾನೆಲ್ಲ ಕೂಡನು ಹಾಗೆಲ್ಲ ಮಾತಾಡೋ ಜೀವಕ್ಕೆ ಹೇಳ್ತಿರೇನ್ರಿ? ಮಾತುವರಾಗಿ ಏನೋ ಗಲಾಟೆ ಬಿಸ್ಬಿಡ್ತಾನೆ. ಒಂದು ಮಾತಿಗೆ ಹೋದ್ರೆ ಏನೋ ಒಂದು 100 ಮಾತಾಡ್ತಾರೆ. ಉದ್ದೇಶ ಏನಂದ್ರೆ ಅವನಿಗೆ ಅದನ್ನು ಅವಾಯ್ಡ್ ಮಾಡಬೇಕು. ಇದಕ್ಕೆ ಛಲ ಅಂತ ಕರೀತಾರೆ. ಈ ಕನ್ನಡದಲ್ಲಿ ಛಲ ಅಂದ್ರೆ ಬೇರೆ, ಛಲ ಅಂದ್ರೆ ಸೇಡು ಅಂತ ಅರ್ಥ. ಈ ಸೇಡಿನ ಅರ್ಥದಲ್ಲ ಈ ಅರ್ಥನ ಹೇಳ್ತಾರೆ. ತಥಾತ್ವೇ ಛಲೇರಿ ನಿಗೃಹ್ಯತೆ ಇತ್ತಿಚೆ ತದೇವ ಕುತಃ ಪ್ರಕರಣಾದಿ ಅನನುಸಂಧಾನಾದಿತಿ ಚೇತ್ಸವಂ ಪ್ರಕೃತಿ ಪೀತಿ. ಅವನಿಗೇನು ಗೊತ್ತಾಗಿಲ್ಲ, ಪ್ರಕರಣ ಅನುಸಂಧಾನ ಅವನಿಗಿಲ್ಲ. ಇದು ಗಾಮಾನಯ ಅಂತ ಹೇಳಿ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳಿದಾಗ ನ್ಯಾಚುರಲಿ ಏನರ್ಥ ಆಗುತ್ತೆ ಅದಕ್ಕೆ? ಗೋವಿಡ್ ದೇವರಿಗೆ ಹೇಳೋ ಮಾತು ಬೇರೆ, ಜನ ಸಾಮಾನ್ಯರು ಹೇಳೋ ಬೇರೆ. ಸೊ ಯಾರು ಹೇಳ್ತಾರೆ ಅನ್ನೋ ಗೊತ್ತಾಗುತ್ತೆ. ಹಿಂದೆ ಹೇಳಿಲ್ಲ ಸೈಂಧವಮಾನಯ ಅಂತ ಹೇಳಿದ್ರು. ಈ ಊಟ ಕೂತ ಸೈಂಧವಮಾನಯ ಅಂದೇನರ್ಥ? ಸೈಂಧವ ಲವಣ ತೋಮ ಅಂತ ಅರ್ಥ ಹೊರತು ಬೇರೆ ಅಲ್ಲ. ಊಟ ಒಳ್ಳೆ ಡ್ರೆಸ್ ಮಾಡ್ಕೊಂಡು ಸೈಂಧವಮಾನಯ ಅಂತ ಹೇಳಿದ್ರೆ ಕುದುರೆ ತೋಮ ಅಂತ ಅರ್ಥ. ಆಮೇಲೆ ಸೈಂಧವಮಾನಯ ಅಂತ ಅರ್ಜುನ ಅಂದ್ರೆ ದೇವರಲ್ಲಿ ಕರ್ಕೊಂಡು ಗೊಂದಾಕ್ಬಿಡ್ತೀನಿ ಅಂತ ಅರ್ಥ. ಸೈಂಧವ ಆಪೋಸಿಟ್ ಅಂದ್ರೆ ಪ್ರಕರಣ ಅಂತ ಕರೀತಾರೆ. ಕಾಂಟೆಕ್ಸ್ಟ್ ನೋಡ್ಕೊಂಡು ಏನ್ ಮಾಡ್ಬೇಕು ಅರ್ಥ ಹೇಳ್ಬೇಕು. ಅಲ್ಲಿ ಒಂದು ಸಾಮಾನ್ಯ ಡಿಕ್ಷನರಿ ತೆಗೆದ್ರೆ ಯಾವುದೇ ಒಂದು ಪದಕ್ಕೆ ಸಾಮಾನ್ಯವಾಗಿ ಏನಿರುತ್ತೆ? ಒಂದಕ್ಕಿಂತ ಹೆಚ್ಚಾರ ಅರ್ಥ ಇದ್ದೇ ಇರುತ್ತೆ. ಕೆಲಸದ ಒಳ್ಳೆ ಅರ್ಥ ಕೆಟ್ಟ ಎರಡೆರಡು ಸೇರ್ಕೊಂಡ್ಬಿಟ್ಟಿರ್ತೀವಿ ಕೆಲವು ಸಲ. ಹರಿದೇವ ಪರ ಅಂತ ಹೇಳಬೇಕಾದ್ರೆ ಏನು ಅರ್ಥ ಮಾಡ್ತೀರಾಗ? ನಾರಾಯಣನೇ ಅರ್ಥ ಮಾಡಬೇಕು. ಆದ್ರೆ ಬೇರೆ ಅರ್ಥ ಬಂದಾಗ ಏನಾಗುತ್ತೆ? ಒಂದು ಆನೆ ಬಂತು, ಹರಿದೀವ ಹರಿ ಅಂತ ಅಟ್ಯಾಕ್ ಮಾಡಿಬಿಡ್ತು ಅಂತ ಕೇಳಿದರೆ, ಸಿಂಹದಂತ ಅಟ್ಯಾಕ್ ಮಾಡಿ, ಹರಿ ಸಿಂಹ ಅಂತ ಅರ್ಥ, ಅರ್ಥ ಆಯ್ತಾ? ಆಮೇಲೆ ಹರಿ ಮೇಲೆ ಕುತ್ಕೊಂಡು ಹೋಗ್ತಿದ್ದಾನೆ ಅಂತ ಕೇಳಿದರೆ, ಕುದುರೆ ಮೇಲೆ ಕುತ್ಕೊಂಡು ಹೋಗ್ತಿದ್ದಾನೆ, ಸಿಂಹದ ಮೇಲೆ ಕುತ್ಕೊಂಡು ಅರ್ಥ ಹೇಳಕ್ಕೆ ಬರೋದಿಲ್ಲ ಅದಕ್ಕೆ, ಕುದುರೆ ಮೇಲೆ ಕುತ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳೋದು. ಅದೇ ರೀತಿಯೇ ಇನ್ನೂ ಅನೇಕ ಪದಗಳು ಉಪಯೋಗಿಸ್ತಾರೆ. ಹರಿಯರು ಬಂದು ಮಾತು ಹರಿರ್ಯಾತಿ ಹರಿರ್ಯಾತಿ ಅಂದ್ಬಿಟ್ಟು ಓಡಿಕೊತಾ ಬಂದು ಹರಿರ್ಯಾತಿ ಹರಿರ್ಯಾತಿ ಇಟ್ಟದ್ದು ಇದರಲ್ಲಿ ಬರುತ್ತೆ. ಕೃತಾವರ್ತ ಮಾಡೋದಲ್ಲಿ ಕಳ್ಳ ಓಡ್ತಿದ್ದಾರೆ ಅಂತ ಅರ್ಥ. ಹರಿ ಅಂದರೆ ಕಳ್ಳ ಅಂತ ಒಂದು ಅರ್ಥ ಇದೆ. ಕಳ್ಳ ಓಡ್ತಿದ್ದಾನೆ, ಹರಿರ್ಯಾತಿ ಹರಿರ್ಯಾತಿ ದಸ್ಯುವ್ಯಾಧೇನ ಯೋಗಜೇತ್. ಅವನು ಅಂದಿದ್ದು ಹರಿರ್ಯಾತಿ ಹರಿರ್ಯಾತಿ ಅಂದ. ಕಳ್ಳ ಹೋಗ್ತು ಮನಸ್ಸಿನಲ್ಲಿದೆ, ಆದರೆ ಹರಿಶಬ್ದಕ್ಕೆ ವಿಷ್ಣು ಅಂತ ಅರ್ಥ ಇದೆ. ಈ ರೀತಿ ಹರಿಸ್ಮರಣೆ ಮಾಡಿದ್ರು ಸದ್ಗತಿಗೆ ಹೋಗ್ತಾರೆ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಈ ರೀತಿ ಹರಿಸ್ಮರಣೆ ಮಾಡಿದ್ರು ಕೂಡ ಆಗುತ್ತೆ. ಆದರೆ ಇದನ್ನು ಬೇರೆ ಭಾಷೆಯಲ್ಲಿ ಬರೋದಿಲ್ಲ, ಸಂಸ್ಕೃತದಲ್ಲಿ ಹೇಳಿದ್ರೆ ಬರುತ್ತೆ. ಕಳ್ಳ ಹೋಗ್ತಾ ಇರೋದು ಬರೋದಿಲ್ಲ, ಗೊತ್ತಾಯ್ತಾ? ಅದು ಸಂಸ್ಕೃತ ಭಾಷೆಯಿಂದ ಏನು ಅನುಕೂಲ ನಮಗೀಗ? ಎರಡು ಕಳ್ಳ ಹೋಗ್ತಾರೆ ಅಂತ ಹೇಳಿದಾಗಾಯ್ತು, ಹರಿಸ್ಮರಣೆ ಕೂಡ ಮಾಡಿದಾಗಾಯ್ತು. ಇನ್ನು ಹರಿಕಥಾಂಶನ ಹೇಳ್ತಾರೆ, ನೀರು ಹರಿಯುತ್ತದೆ, ಹರಿ ಅಲ್ಲಿಯಲ್ಲಿ ಹರಿ ಇದೆ, ಅದಕ್ಕೂ ಸದ್ಗತಿ ಆಗುತ್ತೆ. ನೀರು ಹರಿಯುತ್ತದೆ, ನೀರು ಹರಿಯುತ್ತದೆ ಸರಿತು ಪ್ರವಾಹಗಳಲ್ಲಿ ಅಂತ ಹೇಳಬೇಕಾದ್ರೆ, ನೀರು ಹರಿಯೋ ಪಾಂದಲ್ಲೂ ಹರಿ ಸೇರಿಕೊಂಡಿರೋದ್ರಿಂದ ಅದು ಯಾವುದಕ್ಕೆ ಕಾರಣ ಆಗುತ್ತೆ? ಪುಣ್ಯಕ್ಕೆ. ಯಾರಿಗೆ? ಆ ಜ್ಞಾನ ಇರಬೇಕು ಅವನಿಗೆ. ಹರಿಶಬ್ದ ಬರೀ ಮೆಕ್ಯಾನಿಕಲ್ ಹೇಳಿದ್ರಲ್ಲ, ಹರಿಶಬ್ದ ವಿಷ್ಣುವಾಚಕ ಅಂತ ಗೊತ್ತಿದ್ರೆ ಆಗುತ್ತೆ ಹೊರತು ಇಲ್ಲೋದ್ರೆ ಆಗೋದಿಲ್ಲ. ಅದಕ್ಕೆ ಜ್ಞಾನಪೂರ್ವಕ ಉಚ್ಚಾರಣೆ ಆಗಬೇಕು, ಮೆಕ್ಯಾನಿಕಲ್ ಮಾಡಿದ್ರೆ ಆಗೋದಿಲ್ಲ. ಅದೆಲ್ಲ ತಿಳಿಸ್ಲಿಕ್ಕೆ ಪ್ರಕರಣ ಅಂತ ಒಂದಿದೆ. ಪ್ರಕರಣ ತಿಳಿದವನಿಗೆ ಇಲ್ಲಿ ಯಾವುದೇ ಅಗ್ನಿ ಪರ್ವತ ಅಗ್ನಿಮಾನ್ ಅಂತ ಕರೆದಾಗ ಅಗ್ನಿ ಅಂದ್ರೆ ಈ ಅಗ್ನಿ ಅಂತ ಅರ್ಥ ಆಗುತ್ತೆ ಹೊರತು ಔಷಧಾದಿ ರೂಪ ಅಗ್ನಿ ಅಂತ ಅರ್ಥ ಆಗೋದಿಲ್ಲ. ನನ್ನ ಹೇತು ಮಾತ್ರ ಕಥಂ ಅನುಮಾನ ಸ್ಮೃತ್ಯಾದಿ ಹೇತುರ್ಭವೇತ್ ಸಾಧ್ಯ ಧರ್ಮ ಅಪ್ರತೀತ್ಯ ವ್ಯಾಪ್ತೇ ಧರ್ಮ ಪ್ರತೀತ್ಯ ಪಕ್ಷಧರ್ಮತಾಯಾಶ್ಚ ಸ್ಮರಣ ಅನುದಯಾದಿತ್ಯತಃ ಸಿದ್ಧತ್ವೇನ ಪ್ರತಿಜ್ಞಾಯಾ ಹೇತುರ್ಮಾನಂ ಪೃಥಕ್ ಭವೇತ್. ಅಲ್ರಿ, ಇದಕ್ಕೆ ಏನೇನು ಇಲ್ವೇ ಇಲ್ಲ, ಯಾವ ಏನೇನಿಲ್ಲದ್ರೂ ಪಕ್ಷ ವ್ಯಾಪ್ತಿ ಇಲ್ಲ, ಪಕ್ಷಧರ್ಮತ ಇಲ್ಲ, ಇವ್ಯಾವುದು ಹೇಳೇ ಇಲ್ಲ, ಹೇಗಾಗುತ್ತೆ ಅಂತ ಕೇಳಿದರೆ ನೋಡಯ್ಯ, ಅದನ್ನು ಹೇಳಬೇಕಾಗಿಲ್ಲ. ಸಿದ್ಧತ್ವೇನ ಪ್ರತಿಜ್ಞಾಯಾಹ, ಪ್ರತಿಜ್ಞಾ ಅಂದರೆ ಯಾವುದು ಶಪಥ ಅಂತ ಅರ್ಥ ಮಾಡ್ಕೊಳ್ಳೋದು. ಏನು ಮಾಡಬೇಕಿಲ್ಲಿ? ಪರ್ವತೋ ಒಂದು ಹಿಮಾನ್, ಇದು ಹೇಳೋ ಕಾರಣ ಇಲ್ಲ. ಇವ್ರು ಹೋಗ್ತಾ ಅಲ್ಲಿ ಅಂದ್ಬಿಟ್ಟು ಅಷ್ಟೇ ಪ್ರತಿಜ್ಞ, ಅಲ್ಲಿ ಬೆಂಕಿ ಇದೆ ಪರ್ವತ ಅಂತ ಕೂಡ ಹೇಳಬೇಕಾಗಿಲ್ಲ. ಅಲ್ಲಿ ಎಂಬುದೇ ಏನದೀಗ ಪಕ್ಷ, ಅದೇ ಪಕ್ಷಧರ್ಮ ಸಾಧ್ಯ. ಮತ್ತೆ ಅದು ಸಿದ್ಧ, ಮತ್ತೆ ಹೇಳಬೇಕಾದ ಕಾರಣ ಇಲ್ಲ. ಬೆಂಕಿ ಅಂದ್ಬಿಟ್ರೆ ಬಾಯಿಲ್ಲ, ಅಲ್ಲಿ ಕೂಡ ಇಲ್ಲ ಬೆಂಕಿ ಅಂತ ಅಷ್ಟೇ ಅಂತ. ಅದರಿಂದ ಎದುರಿಗಿರೋ ವ್ಯಕ್ತಿ ಎದುರಿಗಿದ್ದಾನೋ, ಈ ಬುದ್ಧಿವಂತನೋ ದಡ್ಡನೋ, ಯಾವ ಕಡೆ ನೋಡ್ತಾನೆ ಅದು ಇಂಪಾರ್ಟೆಂಟ್. ಅಲ್ಲಿ ಅಂತ ಆ ಕಡೆ ನೋಡ್ತಾರೆ, ಅಲ್ಲಿ ಅಂದ್ರೆ ಸಾಕು. ಇಲ್ಲ ಹೋದ್ರೆ ಪರ್ವತ, ಆ ಕಡೆ ಪರ್ವತ ನೋಡು ಅಂತ ತೋರಿಸಿ ಹೇಳ್ಬೇಕಾಗತ್ತೆ. ಇವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಏನು ಉಪಯೋಗಿಸ್ಬೇಕು? ಪರಾರ್ಥಾನುಮಾನ ಉಪಯೋಗಿಸ್ಬೇಕು. ಸ್ವಾರ್ಥಾನುಮಾನ ಬೇರೆ, ಪರಾರ್ಥಾನುಮಾನ ಬೇರೆ. ಸಿದ್ಧತ್ವೇನ ಪ್ರತಿಜ್ಞಾಯಾಹ ಹೇತುರ್ಮಾನಂ ಪೃಥಕ್ ಭವೇತ್. ಆದ್ದರಿಂದ ಪ್ರತಿಜ್ಞೆ ಒಂದೇ ಪ್ರತ್ಯೇಕವಾಗಿ ಸಾಧನವಾಗತ್ತೆ. ಪ್ರತಿಜ್ಞಾಯಾಹ ಪ್ರತಿಜ್ಞಾರ್ಥಸ್ಯ ಸಾಧ್ಯ ಧರ್ಮ ವಿಶಿಷ್ಟಸ್ಯ ಧರ್ಮಿಣೋ ವಿವಾದತಃ ಪರ್ವತಸ್ಯ ಜಾಗ್ನಿಮತ್ವಂ ಕುತಃ ಇತ್ಯಾದಿ ಪ್ರಶ್ನೆವಾಕ್ಯೇನ ವಾ ಸಿದ್ಧತ್ವೇನ ಬುದ್ಧಿಸ್ತತ್ವೇನ ಕಾರಣೇನ. ಅದು ಬುದ್ಧಿಸ್ತವಾಗಿರೋ ವಿಚಾರ, ಸಿದ್ಧ ಬುದ್ಧಿ ಬುದ್ಧಿಸ್ತವಾಗಿ ಸಿದ್ಧ, ಮತ್ತೆ ಹೇಳಬೇಕಾದ ಕಾರಣ ಇಲ್ಲ. ಮಾನಂ ಅನುಮಾನ ಅನುಮಾನ ಸ್ಮೃತ್ಯಾದಿ ಹೇತು. ಮಾನಂ ಮಾನಮೇನಿದೆ, ಮಾನಂ ಅಂತಿದೆ ಹೇತುರು ಮಾನಂ. ಮಾನವ ಶಬ್ದಕ್ಕೆ ಏನರ್ಥ ಅಂದರೆ ಪ್ರಮಾಣಂ ಅಂತ ಅರ್ಥ. ಇಲ್ಲಿ ಪ್ರಮಾಣ ಅಂದ್ರೆ ಏನು? ಅನುಮಾನವಾಗಿ ನಮಗೆ ಜ್ಞಾನ ಕೊಡುತ್ತೆ ಅಂತ ಅರ್ಥ. ನಾನು ದೃಷ್ಟಾಂತವಚನ ಮಾತ್ರಸ್ಯ ಕಥಂ ಅನುಮಾನಸ್ಮರಣಾದಿ ಕಾರಣತ್ವಂ. ಅಲ್ರಿ, ಇದು ಆಯಿತು, ಪ್ರತಿನಿಯಮ ಹೇಳಿದರೆ ಒಪ್ಪಿಕೊಂಡೋಣ. ದೃಷ್ಟಾಂತ ಹೇಳಿದ್ರೆ ಸಾಕು ಅಂತಿರಲ್ಲ, ಅದೇ ಸಾಧ್ಯ ಆಗುತ್ತೆ? ದೃಷ್ಟಾಂತ ಒಂದರಿಂದನೇ ಮಹಾನಸವತ್ ಅಂದರೆ ಅರ್ಥ ಆಗಿಬಿಡುತ್ತೆ ಅಂತ ಕೇಳ್ತಾನೆ, ಆಗುತ್ತೆ ಅಂತ ಹೇಳಿದ್ದಾರೆ. ಲಿಂಗಧರ್ಮ್ಯಾದಿ ಅನ್ಯತಮಸ್ಯಾಪಿ ತೋ ಅಸ್ಫುರಣಾದಿತ್ಯತಃ ಪ್ರತಿಜ್ಞೆ ಇತಿ ಪ್ರತಿಜ್ಞಾವಯವತ್ವಾತ್ತು ಸ್ವಾತಂತ್ರ್ಯೇಣೈವ ಮಾನತಾಂ ದೃಷ್ಟಾಂತೋ ಯಾತ್ಯುಪನಯೋ ವ್ಯಾಪ್ತಿಮಾಶ್ರಿತ್ಯ ಕೇವಲಂ. ಅದು ಹಾಗೆ ಆಗಲಿ. ಪ್ರತಿಜ್ಞೆ ದೃಷ್ಟಾಂತ ಅಂಬುದೇನದು? ಪ್ರತಿಜ್ಞೆಯ ಒಂದು ಅವಯವ. ಪ್ರತಿಜ್ಞೆ ಅವಯವನ್ನಾಗಿ ಮಾಡಿಕೊಂಡು ಹೇಳಿಬಿಟ್ಟ ಬರುತ್ತೆ. ಏನಂತ? ಮಹಾನಸವತ್ ಅಯಂ ಪರ್ವತಃ ಅಗ್ನಿಮಾನ್. ಅಷ್ಟೇ, ಧೂಮವನ್ನು ಹೇಳಲೇ ಇಲ್ಲ. ಮಹಾನಸವತ್ ಅಯಂ ಪರ್ವತಃ ಅಗ್ನಿಮಾನ್, ಮಹಾನಸವತ್ ಅಂತ ಹೇಳಿದ್ದಾನೆ. ಅಡಿಗೆ ಮನೆ ಎಂತೆ ಅಂತ ಹೇಳಿದ ತಕ್ಷಣ ಏನೇನು ಹೊಳಿತ ಅವನಿಗೆ? ಪೂರ್ತಿ ಹೊಡೆದೋಯ್ತು ಧೂಮ, ಅದು ವ್ಯಾಪ್ತಿ ಎಲ್ಲ ಬಂದೋಯ್ತು ಅವನಿಗೆ. ಅದಕ್ಕೆ ಹೇಳ್ತಾರೆ, ಪ್ರತಿಜ್ಞಾವಯವ ಸಹಕಾರಿಣಿ ಯಸ್ಯಾಸೋ ತಥೋಕ್ತ ತಸ್ಯ ಭಾವ ತತ್ವ ತಸ್ಮಾತ್ ತಚ್ಚ ವಿವಾದಾದಿನ ಮುಕ್ತಿಯಾ ವಾ ನಾ ಕಶ್ಚಿತ್ ವಿರೋಧ ತುಶಬ್ದ ಚಶಬ್ದಾರ್ಥೆ ತೀರ ಹೇತುಗರ್ಭತ್ವ ಸಮುಚ್ಚಿನೋತಿ ಅನ್ಯಥಾ ಲಿಂಗಧರ್ಮಿಣೋ ಅಪ್ರತೀತೋ ಪ್ರತಿಜ್ಞಾಪಿ ವ್ಯರ್ಥ ಸ್ಯಾತ್. ಇನ್ನು ಲಿಂಗಧರ್ಮಿ ಪ್ರತೀತವಾಗದೆ ಹೋದರೆ ಸಾಕ್ಷಾತ್ ಯುಕ್ತಿ ಹೇಳಿನೋ ಉಪಯೋಗ ಇಲ್ಲ. ಪ್ರತೀತವಾಗೋದಾದರೆ ಏನು ಹೇಳಿದರೂ ಸಾಕು. ಲಿಂಗಧರ್ಮಿಣಃ ಪಕ್ಷಧರ್ಮತಾಯಾಶ್ಚ ಪ್ರತೀತಾವಪಿ ಸಾಧ್ಯಧರ್ಮಸ್ಯ ಅಪ್ರತೀತ್ಯ ವ್ಯಾಪ್ತಿಸ್ಮೃತ್ಯಾದಿ ಅಯೋಗಾತ್ ಕಥಂ ಉಪನಯಮಾತ್ರಸ್ಯ ಯುಕ್ತತ್ವಮಿತ್ಯತಃ ಉಪನಯ. ಆಯಿತು, ಅದು ಒಪ್ಪಿದಾಗ ಆಯಿತು, ಮಹಾನಸವತ್ತು ಅಂತ ಹೇಳಿದ್ರೆ ಗೊತ್ತಾಯಿತು, ಒಪ್ಕೊಬೋಣ. ಉಪನಯ ಒಂದೇ ಆಗುತ್ತೆ ಅಂತ ಅದೇ ಆಗುತ್ತೆ ಅಂತ ಕೇಳಿದರೆ ಅದು ಹಾಗೇನೆ. ವ್ಯಾಪ್ತಿಂ ವ್ಯಾಪ್ತಿವಶನಂ, ಅಲ್ಲಿದ್ದ ದೃಷ್ಟಾಂತೋ ಯಾತಿ ಉಪನಯೋ ವ್ಯಾಪ್ತಿ ಮಾಶ್ರಿತ್ಯ ಕೇವಲಂ. ಉಪನಯ ಅಂಬೋದು ನಾಲ್ಕನೇ ಅಂಗ, ಪ್ರತಿಜ್ಞಾ ಹೇತು ಉದಾಹರಣ ಉಪನಯ ನಿಗಮ. ಉಪನಯ ಅಂದ ನಾಲ್ಕನೇ ಅಂಗವೂ ಕೂಡ ಬರೀ ಅಷ್ಟು ಹೇಳಿದ್ರು ಸಾಕು. ವ್ಯಾಪ್ತಿಂ ವ್ಯಾಪ್ತಿವಚನಂ ಕೇವಲಮಿತಿ ಕ್ರಿಯಾವಿಶೇಷಣಂ ದೃಷ್ಟಾಂತೋಕ್ತಿಂ ಅನಪೇಕ್ಷೆಯಿತಿ ಮಾನತಾಂ ಯಾತಿ ಇತಿ ವರ್ತತೆ. ದೃಷ್ಟಾಂತಾನು ಅನುಕ್ತೌ ತಥಾ ಇತ್ಯಸ್ಯಾರ್ಥೋ ಅಪ್ರತೀಯತಿ ಇತಿ ಚೇನ್ನ ಯೋ ಧೂಮವಾನ್ ಅಸೌ ಅಗ್ನಿಮಾನ್ ಧೂಮವಾಂಶ್ಚಾಯಂ ಪರ್ವತಃ ಇತ್ಯೇವತಾ ಪೂರ್ಣತ್ವಾ. ನೋಡಿ ಹೇಳಿದಿಷ್ಟೇ ಹೇಳಿದ, ಯೋ ಧೂಮವಾನ್ ಅಸೌ ಅಗ್ನಿಮಾನ್. ಧೂಮ ಇರೋದ್ರಲ್ಲಿ ಬೆಂಕಿ ಇರುತ್ತೆ, ಇಲ್ಲಿ ಧೂಮ ಇದೆ ಅಷ್ಟೇ. ಧೂಮ ಇರಲ್ಲಿ ಬೆಂಕಿ ಇರುತ್ತೆ, ಧೂಮ ಇದೆ, ಇಷ್ಟು ಹೇಳಿದಕ್ಕೆ ಅರ್ಥ ಬಿಡುದು ಏನು ಹೇಳಲೇ ಇಲ್ಲ, ಇಷ್ಟಕ್ಕೆ ಅರ್ಥ ಆಯ್ತು ಅವನಿಗೆ. ವ್ಯಾಪ್ತಿ ಮಾಶ್ರಿತ್ಯ ಇತ್ಯಪಿ ಪಕ್ಷಾಂತರ ಪ್ರದರ್ಶನಂ. ವ್ಯಾಪ್ತಿ ಮಾಶ್ರಿತ್ಯ ಅಂತ ಹೇಳಿದ್ರೆ ಇನ್ನೊಂದು ಪಕ್ಷವಲ್ಲೂ ಕೂಡ ವ್ಯಾಪ್ತಿ ಮಾತ್ರ ತೋರಿಸ್ಬೇಕಾದ್ರೂ ಹೈಲೈಟ್ ಮಾಡಬಹುದು, ದೃಷ್ಟಾಂತ ತೋರಿಸ್ಬೇಕಾದ್ರೂ ಹೈಲೈಟ್ ಮಾಡಬಹುದು. ಅಂತೂ ಉಪನಯ ತನ್ನಷ್ಟಕ್ಕೆ ಏನು ಕೊಡುತ್ತೆ, ಯುಕ್ತಿ ಹುಡ್ಸು, ಜ್ಞಾನ ಹುಡ್ಸುತ್ತೆ. ಅನ್ಯಥಾ ಸಿದ್ಧತ್ವೇನ ಪ್ರತಿಜ್ಞಾಯಾಹ ಇತಿ ಉಕ್ತ ರೀತ್ಯೈವ ಉಪಪತ್ತೇಹೇ ಪ್ರಾಗನುಕ್ತಮಿ ಪ್ರಕಾರಾಂತರವಾ ವ್ಯಾಪ್ತಿಸ್ತು ಇತಿ. ವ್ಯಾಪ್ತಿಸ್ತು ಕೇವಲ ಅಪಿ ಸ್ಯಾತ್ ಪ್ರಮಾಣ ನಿಯಮಾಶ್ರಯಾತ್. ಕೆಲವೊಮ್ಮೆ ಬರೀ ವ್ಯಾಪ್ತಿ ಹೇಳಿದ್ರು ಸಾಕು. ಏನು ವ್ಯಾಪ್ತಿ ಹೇಳಿದ, ಎತ್ರ ಧೂಮ ತತ್ರ ಇಷ್ಟೇ ಸಾಕು, ಇಷ್ಟಕ್ಕೆ ಅರ್ಥ ಆಯ್ತು. ಬೆಂಕಿ ಇಲ್ಲದೆ ಒಂದು ಏನೋ ವಿಷಯ ಹೇಳಬೇಕಾಗಿತ್ತು, ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ, ಇಷ್ಟೇ ಹೇಳಿದ. ಎಷ್ಟು ಅರ್ಥ ಆಯ್ತು ಗೊತ್ತೋ ಅವನಿಗೆ, ಯಾರು ಒಂದು ಮಾತಿನ ಅಪವಾದ ಬಂದಿತ್ತು, ಇವೆಲ್ಲ ಶುರುವಾಗಿದೆ ಅಲ್ಲ, ಆರೋಪಿ ಅಪರಾಧಿ ಅಲ್ಲ, ಜೈಲಿಗೆ ಹಾಕಿದ ಮೇಲೂ ಅಪರಾಧಿ ಅಲ್ಲ, ವಾದ ಇರುತ್ತದೆ. ಅದಕ್ಕೇನು ಉತ್ತರ ಕೊಡಬೇಕು ಅದಕ್ಕೆ? ಕರೆಕ್ಟ್, ಆರೋಪಿ ಅಪರಾಧಿ ಅಲ್ಲ, ಕರೆಕ್ಟು. ಆದರೆ ಇನ್ನೊಂದು ವಾದ ಇದೆ, ಏನಂತ, ಏನೇ ಒಂದು ಕಾರಣ ಎಲ್ಲ ಆರೋಪ ಬರೋದಿಲ್ಲ, ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತ ಹೇಳಬೇಕಾದ್ರೆ ಆರೋಪಕ್ಕೆ ಅವಕಾಶ ಕೊಟ್ಟಷ್ಟಾರು ದೋಷ ಇದೆಯಲ್ಲ, ಅದೊಂದು ರೀತಿ ಕಾರಣ ತಾನೆ. ಅದು ಅರ್ಥ ಮಾಡಿಕೊಂಡ್ರೆ ಅವು ಅಷ್ಟು ಸಾಕು ಅರ್ಥ ಮಾಡ್ಕೊಳ್ಳೋರಿಗೆ, ಹೆಚ್ಚು ಹೇಳಬೇಕಾಗಿಲ್ಲ. ಅದಕ್ಕೇನು ಹೇಳ್ತಾರೆ, ಬರೀ ವ್ಯಾಪ್ತಿ ಅಂತ ಹೇಳಿದ್ರು ಕೂಡ ವಿಷಯ ಗೊತ್ತಾಗುತ್ತೆ. ಪ್ರತಿಜ್ಞಾರ್ಥ ಕೂತಃ ಪರ್ವ ಸಮುಚ್ಚಯಾರ್ಥ ಸುಶಬ್ದ ಅನ್ಯಥಾ ಪಕ್ಷಧರ್ಮತ ಅಪ್ರತೀತೆ ಕುತಃ ಪರ್ವತು ಅಗ್ನಿಮಾನ್ ಇತಿ ಪ್ರಶ್ನಾವಾಕ್ಯೇನ ಸಹ ವ್ಯಾಪ್ತಿ ಉಕ್ತಿ ಮಾತ್ರ ಅಸ್ಯ ಅನ್ವಯೋ ನಾಸ್ತೇವ ಇತ್ಯಥ ಉಕ್ತ ನಿಯಮಾಶ್ರಯಾದಿತಿ. ಯಾತಕ್ಕೆ ಎತ್ತರ ಧೂಮ ತತ್ರ ಬನ್ನಿ ಅಂದ್ರಾಯ್ತು ಅಂತ ಕೇಳಿದರೆ, ಎತ್ತರ ಧೂಮ ತತ್ರ ಬಂತಿ ಅಂದ ತಕ್ಷಣ ಎತ್ತರ ಎತ್ತರ ಧೂಮ ತತ್ರ ತತ್ರ ವನ್ಹಿ, ಎತ್ತರ ಧೂಮೋ ವರ್ತತೆ ತತ್ರ ವನ್ನಿರಿ ವರ್ತತೆ ಇವ ಎಲ್ಲ ಅರ್ಥಗಳು ಶುರುವಾಯ್ತು ಅವರಿಗೆ. ಆದ್ದರಿಂದ ಅಷ್ಟೇ ಕಾರಣ ಕೊಟ್ಬಿಡ್ತು, ಸಂಪೂರ್ಣ ಪ್ರಯೋಗ ಇವ ಇತ್ಯರ್ಥ ಉಪಸಂಹಾರೈಕ ಸ್ವರೂಪತಃ ಇದೆ. ಆಮೇಲೆ ಸರ್ವಾರ್ಥ ಸಂಗ್ರಾಹಕತ್ವಾದ ಇತ್ಯರ್ಥ ತಥಾ ನಿಗಮನಂ ಚೋಪ ಸಂಹಾರೈಕ ಸ್ವರೂಪತಃ ಪ್ರಾಮಾಣ್ಯಂ ಯಾತ್ಯನುಭವೋ ಜ್ಞಾಪಯತ್ಯುಪತ್ತಿತಾಂ. ಈಗ ತಥಾ ನಿಗಮನಂ, ಬರೀ ನಿಗಮನ ಕೂಡ ಸಾಕು. ತಥಾ ತಸ್ಮಾದಯಂ ಪರ್ವತೋ ವನ್ಹಿಮಾನ್ ಅಂದರೆ ಸಾಕು, ತಸ್ಮಾದಯಂ ಪರ್ವತೋ ವನ್ಹಿಮಾನ್ ಅಂತ, ಅಥವಾ ತಸ್ಮಾದಯಂ ಧೂಮವಾನ್ ಪರ್ವತ ವನ್ಹಿಮಾನ್, ಇದು ನಿಗಮನ. ಇದು ನಿಗಮನ ಇಷ್ಟು ಹೇಳಿದರೂ ಕೂಡ ಏನಾಗುತ್ತೆ, ಅವನಿಗೆ ಜ್ಞಾನ ಬರುತ್ತೆ. ತಥಾ ನಿಗಮನಂ ಚೋಪ ಸಂಹಾರೈಕ ಸ್ವರೂಪತಃ ಪ್ರಾಮಾಣ್ಯಂ ಯಾತಿ ಅನುಭವ ಜ್ಞಾಪಯತಿ ಉಪಪತ್ತಿತಾಂ. ಅದು ಹೇಗೆ ನಿಮ್ಗೆ ಯುಕ್ತಿ ಗೊತ್ತಾಗುತ್ತೆ ಅಂದರೆ ಅನುಭವ ಇದೆ. ಆ ರೀತಿ ವ್ಯಕ್ತಿ ಅಪ್ಲೈ ಮಾಡಿ ಮಾಡಿ ಅನುಭವ ಇದ್ದವನಿಗೆ ಏನಾಗುತ್ತೆ, ಅದು ಫಾಸ್ಟ್ ಆಗಿ ತಿಳ್ಕೊತಾನೆ. ವಾಕ್ಯ ಬನ್ನತ್ರ ವಿವಕ್ಷಿತಂ ನನ್ನ ಉಕ್ತ ವಿಧಸ್ಯ ಪ್ರತಿಜ್ಞಾದಿ ಮಾತ್ರಸ್ಯ ಸ್ಮರಣಾದಿ ಹೇತುತ್ವ ಕುತಃ ಪ್ರಮಾಣಾದಿತಿ ಚೇತ್ ಕುತಃ ಪ್ರಮಾಣ ಅದೇ ಪ್ರಮಾಣ ಅಂತಷ್ಟೇ. ಪಂಚಾವೈಭವಸ್ಯ ಮಹಾ ಪಂಚ ಮಹಾವಾಕ್ಯಸ್ಯಾಪಿ ಕುತಃ ಸ್ಮರಣಾದೇಹೇ ತದ್ಭಾವಭಾವಿತ್ವ ಅನುಭವಾದಿತಿ ಚೇತ್. ಇಷ್ಟರಿಂದ ಹೇಗಾಗುತ್ತೆ ಅಂತ ಕೇಳಿದರೆ, ನೀವು ಪಂಚಾವಯವವಾಕ್ಯಸ್ಯ ಮಹಾವಾಕ್ಯಸ್ಯಾಪಿ ಕುತಃ ಮಹಾವಾಕ್ಯ ಇಟ್ಕೊಂಡಿದೆಯಲ್ಲಪ್ಪ ನೀನು, ಅದರಿಂದ ಅವ್ರಿಗೆ ಜ್ಞಾನ ಹೇಗೆ ಬರುತ್ತಾಗಿದ್ರೆ, ಅಲ್ಲೇನು ಜ್ಞಾನ ಬರುತ್ತೆ, ಇಲ್ಲೂ ಹಾಗೆ ಜ್ಞಾನ ಬರುತ್ತೆ. ಸಮಾನಮೇತದತ್ರಾಪಿ ಇತ್ಯಾಹ ಅನುಭವ ಇತಿ ಪ್ರತಿಜ್ಞಾದೀನಾಂ ಉಪಪತ್ತಿತಾಂ ತಸ್ಮಾರಕತ್ವಾಧಿಕಂ ಏತೇನ ಅಪೌರುಷೇಯತ್ವಾದಿತ್ಯಾದಯ ಪ್ರಯೋಗಾಹ ಸಮಾಹಿತಾ ಭವತ್. ಇಷ್ಟೆಲ್ಲ ಆಚಾರ್ಯ ಯಾತಕ್ಕೆ ಹೇಳಿದರು ಅಂದರೆ, ಅಪೌರುಷೇಯತ್ವ ವೇದಗಳ ಬಗ್ಗೆ ಪ್ರಶ್ನೆ ಬಂತು. ಆಚಾರ್ಯ ವೇದ ಕೋಟ್ ಮಾಡಿದರು ಫಸ್ಟಿಗೆ, ಸದಾಗಮೈಕ ವಿಜ್ಞೇಯಂ ಅಂತ ಹೇಳಬೇಕಾದ್ರೆ ಆಗಮ ಕೋಟ್ ಮಾಡಿದರು. ಮುಂದೇನು ಹೇಳಿದರು, ನಚೇ ತೇಷಾಂ ವಚನಾನಾಮೇವ ಅಪ್ರಾಮಾಣ್ಯಂ. ಯಾತಕ್ಕೆ ಅಪೌರುಷೇಯತ್ವಾತ್ ವೇದಸ್ಯ ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಇತಿ ತದ್ಗೃಹೀತತ್ವಾಚ್ಚ. ವೇದದ ಪ್ರಾಮಾಣ್ಯಕ್ಕೆ ಆಚಾರ್ಯ ಏನು ಹೇಳಿದರು, ಅಪೌರುಷೇಯತ್ವ ಅಷ್ಟೇ, ಉಳಿದೆಲ್ಲ ವಿಷಯಗಳಲ್ಲಿ ಏನಾಗಬೇಕೀಗ ಅದರಿಂದ ಬರುತ್ತಾಗ, ಓಹೋ ಪುರುಷ ಇರುತ್ತೆ ದೋಷ ಇರೋ ಸಂಭವ ಇದೆ, ಅಪುರುಷ ಅಂದಮೇಲೆ ಪುರುಷನೇ ಇಲ್ಲ ಅಂದಮೇಲೆ ದೋಷ ಇರೋ ಸಂಭವನೇ ಇಲ್ಲ, ಇವೆಲ್ಲ ಏನಿದು ವ್ಯಾಪ್ತಿ. ಅಪುರುಷೇಯತ್ವ ಅನ್ನೋ ಹೇತು ವ್ಯಾಪ್ತಿಯನ್ನು ತೋರಿಸ್ತಾ ಇದೆ. ಅದೇ ಅಥವಾ ಅದಕ್ಕೆ ಇಲ್ಲಿ ನಿಮ್ದು ಪ್ರಶ್ನೆ ಹಾಕ್ಬೋದು ಅವರು, ಯುಕ್ತಿ ಹೇಳ್ತೀರಿ ಅಂತ ಹೇಳಿದಿರಿ, ಅಪೋಸಿಟ್ ಅರ್ಥ ಹೇಳಿಬಿಟ್ರಿ, ದುಷ್ಟಾರ್ಥಿಯನ್ನು ಕೊಡಲೇ ಇಲ್ಲ ಅಂತ ಕೇಳಿದರೆ ಯುಕ್ತಿ ಪವರ್ಫುಲ್ ಆಗಿದ್ದಾಗ ಅವೆಲ್ಲ ಏನಾಗುತ್ತದೋ ಕೇಳೋ ಜವಾಬ್ದಾರಿ ಅರ್ಥ ಮಾಡ್ಕೋಬೇಕು, ಎಲ್ಲ ಹೇಳ್ತಾ ಕೊಡಬೇಕಾಗಿಲ್ಲ ಅವನು ಇದು ತಿಳ್ಕೊಂಡ್ರೆ ಪ್ರಯೋಗಃ ಸಮಾಹಿತ ಭವಂತಿ. ಇದರ ಟೀಕಾರ ಏನು ಮಾಡಿದರು ಅಂದರೆ ಮಧ್ಯದಲ್ಲಿ ಬ್ರಹ್ಮತರ್ಕವಾಕ್ಯ ಆಚಾರ್ಯ ಕೋಟ್ ಮಾಡ್ತಾ ಅನೇಕ ಪರ್ಪಸ್ ಸರ್ವ್ ಮಾಡ್ತಾ ಇದ್ದಾನೆ. ಒಂದು ಪರ್ಪಸ್ ಏನೋ ಅನೇಕ ದೋಷಗಳನ್ನು ಹೇಳಿದರು, ಪ್ರಮಾಣ ಹೌದು ಅಲ್ಲ ಹೇಳಿದರು, ಆಮೇಲೆ ಅನುವಾದ ಅನನುವಾದಕ ಪದ ಉಪಯೋಗಿಸಿದರು, ಪ್ರತ್ಯಕ್ಷ ಸಿದ್ಧ ಅನುಮಾನ ಸಿದ್ಧ ಅಂತ ಪದ ಉಪಯೋಗಿಸಿದರು. ಪದ ಅರ್ಥ ಆಗಬೇಕಾದ್ರೆ ಏನು ಮಾಡಬೇಕಾಯ್ತು, ಈಗ ಕೊಟೇಶನ್ ಕೊಡಬೇಕಾಯ್ತು. ಜೊತೆಗೆ ತಾವೇನು ಅಪೌರುಷೆಯಂತ ಹೆತ್ತು ಕೊಟ್ಟಿದ್ದಾರಲ್ಲ ಅಷ್ಟೇ ಕೊಟ್ಟಿದ್ದು ಯಾತಕ್ಕೆ ಸಾಕು ಅಂದರೆ ಇದೆಲ್ಲ ಹೇಳ್ತಿದ್ದ. ಈ ರೀತಿ ಒಂದು ಮಧ್ಯ ಕೊಟ್ಟ ಕೊಟೇಶನ್ನು ಅನೇಕ ರೀತಿಯಲ್ಲಿ ಸೊಲ್ಯೂಷನ್ ಕೊಡ್ತಾ ಇದೆ. ಪ್ರಾಮಾಣ್ಯಂ ಯಾತ್ಯ ಅನುಭವೋ ಯಾವಯತ್ಯುಪತ್ತಿತ. ಅಲ್ಲಿಗೆ ಆ ಘಟ್ಟ ಮುಗೀತು. ಏನು ಶುರುವಾಗಿತ್ತು ಈಗಿದು, ಮೊದಲು ಮೊದಲು ಶುರು ಮಾಡ ಅದುಷ್ಟಮಿಂದ್ರಿಯನ್ ತ್ವಕ್ಷಂ ತರ್ಕೋದುಷ್ಟಸ್ತಥಾನುಮ ಆಗಮೋ ಅದುಷ್ಟವಾಕ್ಯಂಚ ಸ್ವದೃಕ್ತಾನುಭವ ಸ್ಮೃತಃ ಶುರು ಮಾಡಿದ್ರು. ಈಗ ಶುರು ಮಾಡಿಬಿಟ್ಟು ಆಮೇಲೆ ಏನು ಮಾಡಿದರು, ಅನುಮಾನದ ವಿಭಾಗ ಹೇಳ್ದ ಕೊರಟು. ಅನುಮಾನದ ವಿಭಾಗ ಯಾತಕ್ಕೆ ಬಂತು, ಸ್ವಾರ್ಥಾನವ ಪರಾರ್ಥಾನುಮಾನ ಬಂತು. ಪರಾರ್ಥಾನವ ಅಂತಷ್ಟು ಏನು ಶುರುವಾಯಿತು, ಪಂಚಾವ ಬೇಕಂತ ಶುರುವಾಯಿತು. ಪಂಚಾವ ಬೇಕಿಲ್ಲ ಅಂತ ಹೇಳೋದಕ್ಕೆ ಕೊಟ್ಟು ಆ ವಿಷಯ ಮುಗಿಸಿದ್ರು. ಈಗ ಮತ್ತೆ ವಾಪಸ್ ಹೋಗ್ಬೇಕೀಗ, ಎಲ್ಲಿಗೆ ಹೋಗ್ಬೇಕೀಗ, ಸ್ವಾರ್ಥಾನುಮಾನ ಪರಾರ್ಥ ಕ್ಲಾರಿಫಿಕೇಶನ್ ಮುಗಿದ ಮೇಲೆ ನೆಕ್ಸ್ಟ್ ಏನು ಬರುತ್ತೆ ಹೇಳ್ತಾರೆ. ಅನುಮಾನದ ಬಗ್ಗೆ ಇನ್ನೊಂದು ಕ್ಲಾರಿಫಿಕೇಶನ್ ಕೊಡಬೇಕೀಗ. ಅನುಮಾನದಲ್ಲಿ ಪ್ರಯೋಗ ಮಾಡಬೇಕಾದ್ರೆ ಐದಿವೆ, ಅವಯ ಇರಲೇಬೇಕೋ ಬೇಡ ಅಂತ ಡಿಸ್ಕಸ್ ಮಾಡಿ ಬೇಕಾಗಿಲ್ಲ ಅಂತ ಹೇಳಿಬಿಟ್ರು. ಅನುಮಾನ ನೆಕ್ಸ್ಟ್ ಪ್ರಶ್ನೆ ಏನಂತ ಕೇಳಿದ್ರೆ, ಅನುಮಾನ ನಿರ್ದೋಷ ಅಂದ್ರಲ್ಲ, ದೋಷ ಅಂದ್ರೆ ಏನಾಗಿದ್ರೆ, ಅನುಮಾನ ದೋಷಗಳು ಯಾವುದು, ಇದೆಲ್ಲ ಅರ್ಥ ಮಾಡೋದು ರೆಲೆವೆಂಟ್ ಆಗಿ ನೆಕ್ಸ್ಟ್ ಕ್ವಶನ್. ಅನುಮಾನದ ಪ್ರಶ್ನೆ ಬಂದ ಕಾಲಕ್ಕೆ ಅನುಮಾನದ ದೋಷ ನಿರ್ದೋ ಅದೃಷ್ಟ ಆಗಮೋ ಅದೃಷ್ಟಮಿಂದ್ರಿಯನ್ ತ್ವಕ್ಷಂ ತರ್ಕೋ ಅದೃಷ್ಟ ತಥಾನುಮ ಅಂತ ಹೇಳಿದ್ವಿ. ಅದೃಷ್ಟ ಅಂದ್ರೆ ಏನರ್ಥ, ದೋಷವಿಲ್ಲದ ಅಂತ ಅರ್ಥ. ದೋಷವಿಲ್ಲದ ಅಂತ ನಮಗೆ ಅರ್ಥ ಆಗೋದು ಯಾವಾಗ, ದೋಷ ಯಾವುದು ಅಂತ ಗೊತ್ತಾದರೆ, ಅನುಮಾನ ದೋಷಗಳು ಯಾವುದಾಗಿದ್ದರೆ ಅದನ್ನು ಹೇಳ್ತಾರೆ. ಏವಂ ನಿರ್ದೋಷೋಪತ್ತಿ ರೂಪೇ ಅನುಮಾನೇ ನಿರೂಪಿತೆ ನಿರ್ದೋಷತಾಯಾಹ ದೋಷ ಜ್ಞಾನಾಧೀನತ್ವ. ನಿರ್ದೋಷ ಅನ್ನೋ ಪದ ಗೊತ್ತಾಗೋದು ಯಾವಾಗ, ದೋಷ ಅಂತ ಗೊತ್ತಾದರೆ. ಹೇಗೆ ಅಭಾವದ ಜ್ಞಾನ ಯಾವಾಗ ಬರುತ್ತೆ, ಭಾವದ ಜ್ಞಾನ ಬಂತು. ಘಟಾಭಾವ ಗೊತ್ತಾಗೋದು ಯಾವಾಗ, ಘಟ ಗೊತ್ತಾದಾಗ. ಅದೇ ರೀತಿಯೇ ನಿರ್ದೋಷ ಅಂಬೋದು ಗೊತ್ತಾಗೋದು ಯಾವಾಗ, ದೋಷ ಗೊತ್ತಾದಾಗ. ದೋಷ ಜ್ಞಾನಾಧೀನತ್ವ ಕೇತೆ ಉಪಪತ್ತಿ ದೋಷಾಹ ಇತ್ಯಪೇಕ್ಷಾಯಾಮಾಹ ವಿರೋಧಶ್ಚೆ. ಉಪಪತ್ತಿ ದೋಷಗಳು ಯಾವುದು ಅಂತ ಕೇಳಿದ್ರೆ ಹೇಳ್ತಾರೆ, ವಿರೋಧಶ್ಚ ವಿರೋಧಶ್ಚ ತಥಾಧಿಕ್ಯಂ ನ್ಯೂನತಾ ಸಂಗತಿ ತಥಾ ಉಪಪತ್ತಿ ದೋಷ ವಿಜ್ಞೇಯಾಹ ವಿರೋಧಶ್ಚ ಸ್ವತೋನ್ಯತಃ. ಉಪಪತ್ತಿ ದೋಷಗಳು ಎಷ್ಟು ಅಂದರೆ, ಇವು ವಿರೋಧ ಆಧಿಕ್ಯ ನ್ಯೂನತ ಅಸಂಗತಿ ಹಿಂದೆ ಬಂದಿದೆ. ಪ್ರತಿಜ್ಞಾ ವಿರೋಧ ಅಥ ಅಧಿಕ ನ್ಯೂನ ಅಸಂಗತಿ. ವಿರೋಧ ಅಂದ್ರೇನು, ನ್ಯೂನ ಅಂದ್ರೇನು, ಅಸಂಗ ಮತ್ತು ಅಸಂಗತಿ ಏನು, ಆಧಿಕ್ಯ ಅಂದರೆ ನ್ಯೂನ ಅಧಿಕ ಸಿಂಪಲ್. ನ್ಯೂನ ಅಧಿಕ ಸಿಂಪಲ್ ಯಾತಕ್ಕೆ, ನ್ಯೂನ ಅಂದ್ರೇನು ಕಡಿಮೆ ಹೇಳಿದರೆ ನ್ಯೂನ, ಹೆಚ್ಚು ಹೇಳಿದರೆ ಏನದು ಅಧಿಕ. ನೀವು ನೋಡಿ ಕಾಫಿ ಕುಡಿತೀರಿ, ಕಡಿಮೆ ಸಕ್ಕರೆ ಇದ್ದರೂ ಕಷ್ಟ, ಹೆಚ್ಚಿದ್ರೂ ಕಷ್ಟ, ಹೆಚ್ಚಿದ್ರೆ ಸರ್ಬತ್ತು ಅಂತ ಕರೀತಾ. ಸರ್ಬತ್ ಮಾಡಿಬಿಟ್ಟು ಕಾಫಿ ಮಾಡೋದು ಕೇಳಿದ್ರೆ ಹೇಳ್ತಾ, ಇದೇ ಬರೀ ನೀರು ಕೊಟ್ಟಿದೆ ಅಂತ ಕೇಳ್ತಾ. ಅಂದರೆ ಅಲ್ಲಿ ಏನಿರ್ಬೇಕು, ಅದೀಗ ಕರೆಕ್ಟಾಗಿರ್ಬೇಕು. ಅದೇ ರೀತಿಯೇ ನಾವು ಯುಕ್ತಿ ಹೇಗಿರ್ಬೇಕು, ಯಾವಾಗಲೂ ಅನುಮಾನ ಫಾರ ಹೇಗಿರ್ಬೇಕು ಅಂತ ಕೇಳಿದ್ರೆ ಕರೆಕ್ಟಾಗಿರ್ಬೇಕು. ಕರೆಕ್ಟಾಗಿ ಇಲ್ಲದೆ ಹೋದರೆ ಹೆಚ್ಚಿದ್ರೂ ತಪ್ಪು, ಕಡಿಮೆ ಇದ್ರೂ ತಪ್ಪು. ಅನ್ಯೂನ ಅನಧಿಕ. ಸಾಮಾನ್ಯ ಗೋಲ್ಡ್ ತೂಕ ಮಾಡೋ ಹೇಗೆ ಮಾಡ್ತಾರೆ, ಈಗ ಕಡಿಮೆ ಕೊಟ್ಟರೆ ತೊಗೊಳ್ಳೋನೇ ಲಾಸು, ಹೆಚ್ಚು ಕೊಟ್ಟರೆ ಕೊಡೋನೇ ಲಾಸು. ಅದಕ್ಕೆ ಹ್ಯಾಕ್ ಕೊಡ್ತಾರೆ ಅವನೀಗ, ಕರೆಕ್ಟ್ ಕೊಡ್ತಾರೆ. ಯುಕ್ತಿ ಆಗಿರ್ಬೇಕು. ಯುಕ್ತಿ ಸುವರ್ಣ. ಇನ್ನು ವ್ಯಾಪಾರ ಚಿನ್ನದ ವ್ಯಾಪಾರ ಇದ್ದಾಗ, ಜ್ಞಾನ ಅಂದರೆ ಏನದು, ಚಿನ್ನದ ವ್ಯಾಪಾರ ಇದ್ದಾಗ ಸ್ವಲ್ಪ ಕೂಡ ಹೆಚ್ಚಾಗಬಾರ್ದು, ಕಡಿಮೆನೂ ಆಗಬಾರ್ದು. ಇನ್ನು ವಿರೋಧ ಅಂದ್ರೇನು, ಅಸಂಗತಿ ಅಂದ್ರೇನು, ಅಸಂಗತಿ ಸುಲಭ, ಏನದು ಇರಲೆವೆಂಟ್ ಹೇಳು. ಇರಲೆವೆಂಟ್ ಪರ್ವತದಲ್ಲಿ ಧೂಮ ಇದೆ ಅಂತ ಕೇಳಿದ್ರೆ ನೋಡಿ, ಅಲ್ಲಿ ಸರೋವರ ಇದೆಯಲ್ಲ, ಅದ್ರಲ್ಲಿ ಬೆಂಕಿ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ. ನಾವು ಮಾತಾಡ್ತಿರೋದು ಎಲ್ಲಿಗ, ಪರ್ವತದಲ್ಲಿ ಧೂಮ ಬೆಂಕಿ ಇದೆಯೋ ಅಂತ ಪ್ರಶ್ನೆ. ಈಗ ಅವನು ನಮ್ಮ ಆಹಾರದ ಬಗ್ಗೆ ಲೆಕ್ಚರ್ ಹೇಳಕ್ಕೆ ಶುರು ಮಾಡಿದ್ದಾರೆ. ಅದು ಪರ್ವತದಲ್ಲಿ ನೋಡ್ರಿ ಬೆಂಕಿ ಇದೆ, ಯಾಕೆ ಅಂತ, ಎಷ್ಟು ಮರ ಇದೆ ನೋಡಿದ್ರೆ ಅಂತ. ಮರಕ್ಕೂ ಅದಕ್ಕೇನು ಸಂಬಂಧ ಇದೆ, ವ್ಯಾಪ್ತಿನೇ ಇಲ್ಲ. ಅಕ್ಕ ಅನಾಕಾಂಕ್ಷಿತವಾದ ಹೇತು ಅದೆಲ್ಲ ಕೊಡಬಾರ್ದು. ಏನು ರೆಲೆವೆಂಟ್ ಅದನ್ನೇ ಕೊಡಬೇಕಾದ್ರಿಂದ, ಸಂಗತಿ ಅಂದ್ರೇನು ಕಾಂಟೆಕ್ಸ್ಟು, ಅಸಂಗತಿ ಅಂದ್ರೇನು ಔಟ್ ಆಫ್ ಕಾಂಟೆಕ್ಸ್ಟ್, ಅದನ್ನು ಮಾತಾಡಿಕೊಡು. ಕೊನೆಗೆ ಉಳಿದು ವಿರೋಧ. ಈಗ ವಿರೋಧ ಅಂದ್ರೇನು, ಬೆಂಕಿ ತಣ್ಣಾಗಿದೆ, ಏನಿದು ಇದು ಹೇತು ಕೊಡ್ಲಕ್ಕೆ ಹೋಗಬಾರ್ದು, ಏನು ತಪ್ಪೆಲ್ಲಿದೆ. ಈಗ ಪ್ರತಿಜ್ಞೆಯಲ್ಲೇ ದೋಷ ಇದೆ, ಬೆಂಕಿ ತಣ್ಣಾಗಿದೆ ಹೇಳ್ತೀರಿ, ಏನು ಹೇಳಬೇಡ ಸುಮ್ಮನೆ ಕೊಡಿ, ಗೊತ್ತಿಲ್ಲ ಅಂತ ಅರ್ಥ. ಮಂಜುಗಡ್ಡೆ ಬೆಚ್ಚಿಗಿದೆ ಅಂತ ಹೇಳಿದ, ಮಂಜುಗಡ್ಡೆ ಶಬ್ದನೇ ಅರ್ಥ. ಶಬ್ದಗಳೇ ಏನು ಮಾಡುತ್ತದ, ಹೇಳೋದು ತಪ್ಪು ಅಂತ ಹೇಳ್ತಾ ಇದೆ. ಅದನ್ನೇ ಹೇಳ, ಅಣು ಅಂಬೋದು ಭಾರಿ ದೊಡ್ಡದು, ಸಾಧ್ಯನೇ ಇಲ್ಲ. ಚಿಕ್ಕದಾಗಿದ್ದೆ ಕಡು ಅಂತ ಹೇಳಿದ್ರೆ ಮಹತ್ ಎಷ್ಟು ಚಿಕ್ಕದು ಗೊತ್ತೇನ್ರಿ ಅಂದ, ಅದು ಅರ್ಥ ಇಲ್ಲ. ಇವೆಲ್ಲ ಎಂಥ ಪದಗಳು, ವಿರೋಧಗಳಿವೆಲ್ಲ. ಕೆಲವು ವಿರೋಧಗಳು ಪ್ರತ್ಯಕ್ಷ, ಕೆಲವು ಆಗಮ. ಯಾವುದು ವಿರೋಧದಲ್ಲಿ ವ್ಯಾಹತಿ ಒಂದು ಭಾಗ. ವಿರೋಧ ಅಂಬೋದು ಬ್ರಾಡ್ ಟರ್ಮ್, ಪ್ರಮಾಣ ವಿರೋಧ ಅದು. ವ್ಯಾಹತಿ ಎಂಬುದೇನು, ತನ್ನ ಮಾತಿನಲ್ಲೇ ವಿರೋಧ ಬಂದ ವ್ಯಾಹತಿ ಅದು. ಅದರಲ್ಲೇ ವಿರೋಧ ಬಂದ್ಬಿಟ್ಟರೆ ಸ್ವವ್ಯಾಹತಿ. ವ್ಯಾಹತಿ ಅಂದ್ರೆ ಒಂದೇ, ಸ್ವವ್ಯಾಹತಿ ಅಂದ್ರೆ ಒಂದೇ. ಜನಕ ಸಾತ್ಯಯೋ ಜಾತಿ ಅದೆಲ್ಲ ಇರ್ ನಾಳೆ ಕಂಠ ಮಾಡಿ.
ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾತ್ಯೇಶ್ವರ ಸ್ವರಾಟ್ ತೇನೇ ಬ್ರಹ್ಮಹೃದಯಾದಿ ಕವಯೇ ಮುಖ್ಯ.